ಚತುರ್ಶ್ರವಣಸ್ವದಾದೀನ್ ಪ್ರಾಣಾನ್ ನಮೋ ಭಗವತಿ ಪುರುಷಾಯ ಚಕ್ಷು ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಮನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಾತಾಯ ಭವನಾಶಾಯ ದೇಶಾಯ ಗುಣರಾಶಯೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಹೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಶ್ವರ ಭಗವನ್ ನಮ ಶ್ರೀಮನ್ ಮಧ್ವ ಪ್ರತಿಶ ಸುತುಷ್ಯಂ ನೋ ಜಯ ಜಯ. ಇವತ್ತಿನ ದಿವಸ ಪರ್ವ ಪವಿತ್ರವಾದಂತಹ ದಿವಸ. ಜಿಜ್ಞಾಸುಗಳಿಗೆ ವೈಷ್ಣವರಿಗೆ ಅತ್ಯಂತ ಶ್ರೇಷ್ಠವಾದಂತಹ ಕೃಷ್ಣ ಜಯಂತಿಯಾದ ಮೇಲೆ ಶ್ರೀಹರಿಯ ಜಯಂತಿಯಾದ ಮೇಲೆ ಬಹಳ ದೊಡ್ಡ ಜಯಂತಿ ಅಂದರೆ ಮಧ್ವ ಜಯಂತಿ. ಹರಿ ಸರ್ವೋತ್ತಮ, ಅವನ ಜಯಂತಿ. ವಾಯುದೇವರು ಜೀವೋತ್ತಮರು, ಅವರ ಮಧ್ವ ರೂಪದ ಜಯಂತಿ. ಹನುಮ ಜಯಂತಿ ಆಚರಣೆ ಮಾಡ್ತೇವೆ, ಭೀಮ ಜಯಂತಿ, ಮಧ್ವ ಜಯಂತಿ. ಯಾತಕ್ಕೆ ಜಯಂತಿ ಅಂತ ಕೇಳಿದರೆ ಅವರಿನ್ನೂ ಇದ್ದಾರೆ ಅಂತ ಅರ್ಥ. ಅದು ಬಹಳ ವಿಶೇಷ. ಜಯಂತಿ ಆಚರಣೆಯ ಉದ್ದೇಶ ಅವರಿನ್ನೂ ಇದ್ದಾರೆ. ತುಂಬಾ ಜನಕ್ಕೆ ಜಯಂತಿ ಅಂತ ಇವರು ಯಾರ್ಯಾರು ನೋಡಿ ಅಭ್ಯಾಸ ಆಗಿಬಿಟ್ಟಿದೆ. ಅದು ಜಯಂತಿ ಅಲ್ಲ, ನಿಜವಾದ ಜಯಂತಿ ಅಂದ್ರೆ ಬದುಕಿರಬೇಕು, ಆಗ ಜಯಂತಿ ಆಚರಣೆ ಮಾಡು. ಇವತ್ತಿಯೂ ಆಚಾರ್ಯ ಇದ್ದಾರೆ. ಅದ್ಯಾಪಿ ಪದರಿ ಶೈಲೇ ಪದರಿ ಷಂಡ ಪಂಡಿತೆ ಮಧ್ಯೆ ಮುನೀನಾಂ ಅಧ್ಯಾಪ್ತೇ ವಿದ್ವಾನ್ ವ್ಯಾಸಸ್ಯ ಸನ್ನಿಧಿ. ಬಾಜರಾಜ ಸ್ವಾಮಿಗಳ ಮಾತು. ಇವತ್ತು ಶ್ರೀಮದ್ ಆಚಾರ್ಯರು ಬದಿರಿಯಲ್ಲಿ ಇದ್ದಾರೆ. ಆದ್ದರಿಂದ ನಮಗೆ ಧೈರ್ಯ. ಅವರನ್ನು ನಂಬಿದಾಗ ತಕ್ಷಣ ನಮ್ಮನ್ನು ಕಾಪಾಡುತ್ತಾರೆ. ಜನ್ಮಾದಿ ವ್ಯಾಜ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ ಗುಣಾಂ ಅಗ್ರ್ಯಾಂ ಅರ್ಪಕಾಣ ಚಿರಮುದಿತ ಚಿದಾನಂದ ಸಂದೋಹದಾನ ಏತೇಷಾಂ ಏಷದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣ ದೈತ್ಯಾಂ ಆರ್ತಿ ಮಂಥೇ ತಮಸಿ ವಿರದತಾಂ ಸಮಸ್ತವೇ ನಾಸ್ಮಿ ಶಕ್ತ. ಇದು ಪರಿಸ್ಥಿತಿಯಲ್ಲಿ ಕೇಳಿರೋ ಶ್ಲೋಕ. ನಮ್ಮ ಎಲ್ಲ ವಿಧವಾದ ಆಪತ್ತುಗಳನ್ನು ಪರಿಹಾರ ಮಾಡುತ್ತಾರೆ ಪಾರ್ಟಿಯೇ. ಮತ್ತೆ ಗುಣಾಂ ಅಗ್ರ್ಯಾಂ ಅರ್ಪಕಾಣ ಎಲ್ಲ ವಿಧವಾದ ಕಲ್ಯಾಣ ಉಂಟು ಮಾಡುತ್ತಾರೆ, ಇಷ್ಟಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾರೆ. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ, ಎರಡು ಆಚಾರ್ಯರಿಂದ ನಮಗೆ ಪೂರ್ಣ ಲಭಿಸುತ್ತೆ ಎಂಬುದು ವಿಶೇಷ. ಅದರಿಂದ ಅವರು ಇದ್ದಾರೆ ಅಂತಿರ್ಕೊಂಡು ಉಪಾಸನೆ ಮಾಡೋದು ಬೇರೆ, ಇಲ್ಲ ಅಂತಿರ್ಕೊಂಡು ಉಪಾಸನೆ ಮಾಡೋದು ಬೇರೆ. ಇಲ್ಲ ಅಂತಿರ್ಕೊಂಡು ಉಪಾಸನೆ ಮಾಡಿದರೆ ಫಲ ಇಲ್ಲ, ಅಸನ್ನೇವ ಸಭವತ್ತು. ದೇವರು ಇಲ್ಲ ಅಂತಿರ್ಕೊಂಡು ಉಪಾಸನೆ ಮಾಡಿದರೆ ಅವನು ಶೂನ್ಯ ಸ್ಥಿತಿಯಿಂದ ತಲುಪ್ತಾನೆ, ಉಪಯೋಗ ಇಲ್ಲ. ಇದ್ದಾರೆ ಅಂತ ಉಪಾಸನೆ ಮಾಡಬೇಕು. ಅದಕ್ಕೇನೆ ಆಚಾರ್ಯರ ಜಯಂತಿ ಆಚರಣೆ ನಮಗೆ ವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಆಚರಣೆ. ಆಚಾರ್ಯರಲ್ಲಿ ಶ್ರದ್ಧೆ ಭಕ್ತಿಗಳನ್ನ ತುಂಬಾ ಹೆಚ್ಚಿಸ್ತಕ್ಕಂಥ ವಿಶೇಷವಾದಂತಹ ಸ್ಥಿತಿಯೇ. ನಮಗೆ ಈ ಯೋಚನೆ ಮಾಡಬೇಕು. ಶ್ರೀಮದ್ ಆಚಾರ್ಯರು ಇವತ್ತು ಅವತಾರ ಮಾಡಿ ಬಂದರು. ನಮ್ಮ ಜನಕ್ಕೆ ಅವ್ರ ಪರಿಚಯ ಇಲ್ಲ. ಒಬ್ಬ ಎಂಥ ವ್ಯಕ್ತಿ ಅವತಾರ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಅವತ್ತಿನ ದಿವಸ ಎಂಥ ವ್ಯಕ್ತಿ ಅವತಾರ ಮಾಡಬೇಕಾಗಿತ್ತು ಫ್ಯೂಸ್ ಹೋಗಿದೆ, ಅದಕ್ಕೆ ಲೈನ್ ಮಾಡಿ ಬರಬೇಕಾಗಿಲ್ಲ. ಅದು ಬರಬೇಕಾಗಿತ್ತು ಎಲ್ಲ ಕರೆಂಟ್ ಅಪೋಲಲ್ಲಿ ಹೋದ್ರೆ ಬರ್ತಾರೆ, ಇಲ್ಲೋದ್ರೆ ಬರೋದಿಲ್ಲ. ಮತ್ತು ಜನರೇಟಿಂಗ್ ಮಿಸ್ಟೇಕ್ ಬಂದ್ಬಿಟ್ಟು ಅಲ್ಲಿ ಜನರೇಟರ್ ಸ್ಟೇಷನ್ನೇ ಮಿಸ್ಟೇಕ್ ಬಂದ್ಬಿಟ್ಟಾಗ ಇನ್ನು ಇವರಾಗ ಏನು ಮಾಡೋದು? ಲೈನ್ ಮ್ಯಾನ್ ಮಾಡೋ ಕೆಲಸ ಅಲ್ಲ, ಇಂಜಿನಿಯರ್ ಮಾಡಬೇಕದು ಅಂತ. ಮೇನ್ ಇದರ ಡಿಫೆಕ್ಟ್ ಬಂದಿತ್ತು. ಕಲಿಯುಗದಲ್ಲಿ ಎಂಥ ಸಮಸ್ಯೆ ಬಂದಿತ್ತು ಅಂದರೆ ಹೇಳ್ತಾರೆ, ಸ್ಟೇಟ್ ಸ್ಟೇಟೇ ಕರೆಂಟ್ ಹೋಗಿತ್ತು ಅಂತ ಹೇಳ್ತಾರಲ್ಲ. ಸ್ಟೇಟ್ ಸ್ಟೇಟೇ ಊರೂರು ಬೀದಿ ಬೀದಿಗೆ ಕರೆಂಟ್ ಇದ್ದಿಲ್ಲ, ಊರೂರಿಗೆ ಕರೆಂಟ್ ಇದ್ದಿಲ್ಲ, ಸ್ಟೇಟ್ಗೆ ಕರೆಂಟ್ ಇದ್ದಿಲ್ಲ, ಅವತ್ತು ಭೂಲೋಕಕ್ಕೆ ಕರೆಂಟ್ ಇದ್ದಿಲ್ಲ ಅಂತ ಕಾಲ ಬಂದೋಗಿತ್ತು. ಇಲ್ಲಿ ಜ್ಞಾನದ ಬೆಳಕೆ ಇಲ್ಲ, ಎಲ್ಲಿ ನೋಡಿದ್ರು ಕೂಡ ಕಾಂಧಕಾರ. ಅಲ್ಲಿ ಸೂರ್ಯಗಿರ ಹುಡ್ತಿದ್ದಿಲ್ಲ ಅಂತ ಕೇಳಿದ್ರೆ, ಹುಡ್ತಾ ಇದ್ದಾನೆ. ಹೊರಗಿನ ಸೂರ್ಯ ಹೊರಗಿನ ಕತ್ತಲೆ ಕಡಿತಾನೆ, ಒಳಗಿನ ಸೂರ್ಯ ಬೇಕಾಗಿತ್ತು. ಒಳ್ಳೆ ಪ್ರಾಬ್ಲಮ್ ಬಂದಿದೆ, ಟಾರ್ಚ್ ಹಾಕಿದ್ರೆ ಪ್ರಾಬ್ಲಮ್ ಹೋಗೋದಿಲ್ಲ, ಹಾಕ್ಬಾರ್ದು ಅಂತ ಹೇಳ್ತಾ. ಅದು ಉಪಯೋಗ ಇಲ್ಲ ಅವನಿಗೀಗ, ವಿಷಯ ಉತ್ತರ ಕೊಡ್ಬೇಕು ಅವನಿಗೀಗ. ಆಗ ಅವರು ಕರೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಕತ್ತಲೆ ತಲೆಯೊಳಗೆ ಬಂದ ಲೈಟ್ ಬೇರೆ, ಹೊರಗಿನ ಲೈಟ್ ಬೇರೆ. ಹೊರಗಿನ ಲೈಟ್ ಎಂಬುದು ದಾರಿ ತೋರ್ ಹೊರಗಿನ ದಾರಿ ತೋರಿಸು, ಒಳಗಿನ ಲೈಟ್ ಮುಖ್ಯದ ದಾರಿ ತೋರಿಸು. ಆ ದಾರಿ ಬ್ಲಾಕ್ ಆಗಿತ್ತು, ಪೂರ್ತಿಯಾಗಿ ಮುಚ್ಚೋಗಿತ್ತು. ಮೊದಲೇ ಕಲಿಯುಗ ಮಧ್ಯರಾತ್ರಿ ಅಂತ ಯುಗ, ಎರಡನೇದಾಗಿ ದುರ್ಭಾಷ್ಯಗಳ ವಾತಾವರಣ. ಮಧ್ಯರಾತ್ರಿ ಅಮಾವಾಸ್ಯೆ ಬೇರೆ, ಜೊತೆಗೆ ಅದು ಮೋಡ ಅದು ನಕ್ಷತ್ರಗಳು ಕಾಣೋದಿಲ್ಲ ಅಂತ ಕಾಲ ಅದು. ಟೋಟಲಿ ಅಂತಹ ಡಾರ್ಕ್ನೆಸ್ ಇದ್ದ ಕಾಲಕ್ಕೆ ಆಚಾರ ಅವತಾರ ಮಾಡಿದ್ದಾರೆ. ಇದು ಮಧ್ವ ಜಯಂತಿಯ ವೈಶಿಷ್ಟ್ಯ. ನಮಗೂ ಇವತ್ತು ಯೋಚನೆ ಮಾಡಕ್ ಹೋದ್ರೆ ಏನೇನೋ ಎಲ್ಲ ಮತಗಳನ್ನು ನೋಡಿಬಿಟ್ಟಾಗ ಟೋಟಲಿ ಬ್ಲಾಂಕ್ ಆದಾಗೆ ಬಿಡ್ತಾರೆ. ಯಾರನ್ನು ನಂಬಬೇಕು ಈ ಮತ್ತೆ? ನಾನೇ ದೇವರು, ದೇವರೇ ಇಲ್ಲ, ಜಗತ್ತೇ ಇಲ್ಲ, ಅದಿಲ್ಲ ಇದಿಲ್ಲ, ಇವಂಗೆ ಫುಲ್ ಆಫ್ ಕನ್ಫ್ಯೂಷನ್. ಅದು ತೀರ್ಮಾನ ಮಾಡದೆ ಹೋದ್ರೆ ಮನಃಶಾಂತಿನೇ ಬರೋದಿಲ್ಲ. ಮತ್ತು ಜನ ತುಂಬಾ ಜನ ಕುಡಿತಾರೆ, ಯಾಕೂ ಗೊತ್ತೇನು, ಮನಃಶಾಂತಿ ಇಲ್ಲ, ಉತ್ತರ ಗೊತ್ತಿಲ್ಲ, ಕುಡಿದುಬಿಡ್ತಾರೆ ಅಷ್ಟೇ. ಅದು ಬಡ ತಡ ಮಾಡಿ ಉಪ್ಪೆ ಬಾಯಿಗಿಡ್ಬೇಕಲ್ಲ, ಆ ತರ ಆಗುತ್ತೆ ಅಷ್ಟೇ. ತುಂಬಾ ಏನು ತಿನ್ನಕ್ಕೆ ಇಲ್ಲದೆ ಹೋದ ಕಾಲಕ್ಕೆ ಏನಾದ್ರು ಮಾಡಿಬಿಡ್ತಾರೆ ಮನುಷ್ಯ. ಜನಕ್ಕೆ ಸಮಸ್ಯೆ ಏನಿದೆ ಜನಕ್ಕೆ ಗೊತ್ತಿಲ್ಲ. ಇವತ್ತಿನ ದಿವಸ ಈಗ ಹೇಳೋರೇ ಇಲ್ಲ ಅವ್ರಿಗೆ ಪಾಪ ಸಮಸ್ಯೆ ಏನಾಗಿದೆ, ಹುಚ್ಚರಿಗೆ ಏನು ಗೊತ್ತಿರುತ್ತೆ ಪಾಪ. ಟ್ರೀಟ್ ಹುಚ್ಚ ತಾನೇ ಟ್ರೀಟ್ಮೆಂಟ್ ತೊಗೊಳಕಾಗತ್ತಾ? ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಟ್ರೀಟ್ ಮಾಡ್ಬೇಕು ಅವನ ಗೊತ್ತು. ನಮಗೆ ಜ್ಞಾನ ಇಲ್ಲ, ಅದನ್ನ ಜ್ಞಾನ ಕೊಡ್ತಕ್ಕಂತ ಕೆಲಸ ಮಾಡಬೇಕಾದ್ರೆ ಎಂಥವ್ರು ಮಾಡಬೇಕು ಗೊತ್ತೇನು? ಪೂರ್ಣ ಪ್ರಜ್ಞೆ ಮಾಡಬೇಕಾಗಿತ್ತು. ಸ್ವಲ್ಪ ಗಿಲ್ಪ ಗೊತ್ತಿದ್ರೆ ಸೊಲ್ಯೂಷನ್ ಅಲ್ಲ ಅದು, ಕೂಡ ಗೊತ್ತಿರಬೇಕು. ಸರ್ವಜ್ಞ ಮನ್ಯ ಮನವೇಕ್ಷ ತಕಾರಿಯ ವೀರ್ಯಂ ಸ್ಮೀರಾನನೋ ಭುವನ ಜೀವನ ಮಾಪ ಭಾಷೆ. ಸರ್ವಜ್ಞ ಮನ್ಯ ಮನವೇಕ್ಷ ಅಂತ ಸರ್ವಜ್ಞರು ಮತ್ತೊಬ್ಬರಿಲ್ಲ, ಅಂಥವ್ರು ಮಧ್ವಾಚಾರ್ಯ. ಆಗ ಅವರ ಸ್ಥಾನ ಎಷ್ಟು ದೊಡ್ಡದು ಅಂತ ಗೊತ್ತಾಗ, ಎಲ್ಲ ಗ್ರಂಥ ಇದೆ ಅರ್ಥ ಗೊತ್ತಾಗ್ತಾ ಇಲ್ಲ, ವೇದಗಳ ಅವತಾರ ಮಾಡುವ ಗ್ರಂಥಗಳೇ ಇಲ್ಲ. ಆ ರೀತಿಯಾಗಿ ಇವರ ಸ್ಥಿತಿ ಹಾಗಲ್ಲ, ಎಲ್ಲ ಗ್ರಂಥ ಇದೆ ಅರ್ಥ ಆಗ್ತಾ ಇಲ್ಲ, ಈ ಸಮಸ್ಯೆ ಬಂದಿದೆ. ಬ್ರಹ್ಮಸೂತ್ರ ಇದೆ ಅರ್ಥ ಆಗ್ತಾ ಇಲ್ಲ, ಅವ್ರ ಕಾಲ ಬ್ರಹ್ಮಸೂತ್ರ ಇರಲಿಲ್ಲ ಅವ್ರು ಬರೆದ್ರು. ಇಲ್ಲ ಅರ್ಥವಾಗದೆ ಇರೋದಕ್ಕೆ ಎರಡು ದುರ್ಭಾಷೆಗಳು ಅಡ್ಡಿ ಬೇರೆ ಮಾಡ್ಬಿಟ್ಟು ತಪ್ಪ ಹೇಳಿದ ಅವ್ರು ತಲೆ ಕೆಡಿಸಿದ್ರಾದ್ರಿಂದಾಗಿನೇ ಏನು ಇಲ್ಲ. ದುರ್ಭಾಷ್ಯ ಸಂತಮತ ಸಂತತಿತ ಜನೇ ಅಂಧೇ ಅಂತ ವಾತಾವರಣ ತುಂಬಿ ತುಳುಕ್ತಾ ಇತ್ತು. ಹೊರಗೂ ಬೆಳಕಿಲ್ಲ, ಕಣ್ಣಿದ್ದು ಉಪಯೋಗಿಲ್ಲ. ಆಗ ಯೋಚನೆ ಮಾಡಿ ಅಮಾವಾಸ್ಯ ರಾಜ್ಯಾತ್ರಿ ಗಾಢಾಂಧಕಾರ ಇದ್ದ ಕಾಲಕ್ಕೆ ಕಣ್ಣಿದ್ರು ಅಷ್ಟೇ, ಕಣ್ಣು ಹೋದ್ರು ಅಷ್ಟೇ. ಆದರೆ ಕಣ್ಣಿದ್ದವನಿಗೆ ಕತ್ಲೆ ಎಷ್ಟು ಭಯಂಕರ ಅಂತ ಅರ್ಥ ಆಗ್ತದೆ, ಕುಡನೆಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಅಂತ ಸ್ಥಿತಿಯಲ್ಲಿದ್ದಾಗ ಎಲ್ಲಾ ದೇವತೆಗಳು ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿದಂತೆ ಉದ್ಧಾರ ಮಾಡಬೇಕು. ಗ್ರಂಥಗಳನ್ನ ಸರಿಯಾದ ಸ್ಥಿತಿಯಲ್ಲಿ ಅರ್ಥ ತಿಳಿಸಬೇಕು. ಜನಕ್ಕೆ ಅರ್ಥ ತಿಳಿಸಿದ್ರೆ ಸಾಲದು, ಅದನ್ನ ಕನ್ವಿನ್ಸ್ ಮಾಡಬೇಕು. ಇದು ವಿಷಯ. ಆನ್ಸರ್ ಹೇಗೆ, ಆನ್ಸರ್ ಹೇಳ್ಬಿಟ್ರೆ ಸಾಲದು, ಹೇಗೆ ಬಂತು ಹೇಳ್ಬೇಕಲ್ಲ. ಬರೀ ಆನ್ಸರ್ ಕೊಟ್ಬಿಟ್ಟೆ ಪ್ರಾಬ್ಲಮ್ಮು, ಕೊನೆಗೆ ಆನ್ಸರ್ ಕೊಟ್ಬಿಟ್ರೆ ಯಾವುದು ಜ್ಞಾನ ಆಗೋದಿಲ್ಲ. ಆ ಮೆಸೇಜ್ ಇದೆಯಲ್ಲ, ಆ ಆನ್ಸರ್ ತಗೊಳ್ಳೋ ಪದ್ಧತಿ ಇದೆ, ಹೊರಗೆ ಬರಬೇಕದು. ಆಗ ಟೀಚರ್ ಆಗ್ತಾರೆ, ಸ್ಟೂಡೆಂಟ್ ಆಗ್ತಾರೆ. ಅದಕ್ಕೋಸ್ಕರ ಎಲ್ಲ ತೋರಿಸ್ಬೇಕಾಗಿತ್ತು. ಭಾಷ್ಯಕ್ಕೆ ಭಾಷ್ಯ ಬರದ ಆಚಾರ್ಯರು ಸತ್ಯೋಕ್ತ ಮುಸ್ಕಾಂದೆ ಈ ಬ್ರಹ್ಮಾಂಡೆ ಗಾರುಡೆ ಅಂತ ಹೇಳಿ ಎಲ್ಲದನ್ನು ಸಮರ್ಥನ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಗೊಂದಲ ಬಂದಾಗ ಆರ್ಗ್ಯುಮೆಂಟೇಷನ್ ಯುಕ್ತಿಗಳನ್ನ ಕೊಟ್ಟು ಅನುವ್ಯಾಖ್ಯಾನದಲ್ಲಿ ವಿಷ್ಣುದತ್ತ ನಿರ್ಣಯದಲ್ಲಿ ಎಲ್ಲ ಸಮರ್ಥನೆಯನ್ನು ಕೊಟ್ಟು ಅರ್ಥದ ಆವಿಷ್ಕಾರ, ಅದರ ವಿವರಣೆ, ಅದರ ಸಮರ್ಥನೆ, ಅದೆಲ್ಲ ಮಾಡಬೇಕಾಗಿತ್ತು. ಅದಕ್ಕಿಂತ ದೊಡ್ಡದಾಗಿ ಎಲ್ಲ ಹೇಳಿದ್ದೆಲ್ಲ ಆಯ್ತು, ಮಾಡಿ ತೋರಿಸಿ ಅಂತ ಕೇಳಿದ್ರೆ ಮಾಡಿ ತೋರಿಸ್ಬೇಕಾಗಿತ್ತು. ಇದು ಪ್ರಾಬ್ಲಮ್ ಇರೋದು. ಸೇರಿ ಹೇಳ್ಬಿಡ್ಬೋದು, ಸ್ವಿಚ್ ಆಗಿದ್ರೆ ಕರೆಂಟ್ ಬರುತ್ತೆ, ಸ್ವಿಚ್ ಹಾಕು ಬರಲಿಲ್ಲ ಹೋಗಿತ್ತು, ರಿಪೇರಿ ಮಾಡಿಲ್ಲ ಅಂತ. ರಿಪೇರಿ ಮಾಡ್ತಾ ದುಡ್ಕೊಳೋದ್ರೆ ಸುಮ್ಮನೆ ಅವರಿಗೆ ಹಾಕಿ ನೋಡ್ತಾರೆ ಒಂದ್ಸಲ, ಆಮೇಲೆ ಕೊಡ್ತಾರೆ. ಇಲ್ಲವರು ಸೀರೆ ಬೈರಿ ಹಾಕ್ತಿದ್ ಕೈ ಹಾಕಿ ಹೇಳ್ಬಿಟ್ರೆ ಕೊಡೋದಿಲ್ಲ, ಹಾಕಿ ತೋರಿಸ್ಬೇಕು. ಅವ್ರು ನಮ್ ತರ ಸಮಸ್ಯೆ ಏನಿತ್ತು, ಸುಖ ಇರಲಿಲ್ಲ, ಶಾಂತಿ ಇರಲಿಲ್ಲ. ಸಿದ್ಧಾಂತ ಹೇಳಿದ್ರು ಶಾಂತಿ ಬಂತ ಅಂತ ಕೇಳಿದ್ರೆ ಬರುತ್ತೆ ತೋರಿಸ್ಬೇಕಾಗಿತ್ತು ಆಚಾರ್ಯ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತ್ರ ಗತಿ ಅಂತ ಅನ್ನೇ ಅಂತ ಹೇಳಿದ್ರು ಆಚಾರ್ಯರು. ಅಂದ್ರೆ ಏನಾಗುತ್ತೆ, ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ, ನಿಮ್ಮ ಎಲ್ಲ ಪ್ರಾಬ್ಲಮ್ಮು ಸಾರವಾಗುತ್ತೆ ಅಂತ ಹೇಳಿದರು. ಪ್ರತಿಯೊಂದು ಪ್ರಾಬ್ಲಮ್ಮು ಸಾರವಾಗುತ್ತೆ. ನಮಗೆ ಇವತ್ತು ತೋರಿಸ್ಬೇಕಿತ್ತು, ಹೇಗೆ ಸಾಲ ಮಾಡ್ತೀರಿ ತೋರಿಸಿ ಅಂತ ಕೇಳಿದ್ರೆ ಉತ್ತರ ಕೊಡದೆ ಹೋದ್ರೆ ಆಗೋದಿಲ್ಲ. ಒಬ್ಬನಿದ್ದಾನೆ ವೇದ ಹೇಳ್ತಾ ಇದ್ದಾನೆ, ಸವಾಲ್ ಹಾಕಿದ್ದಾನೆ. ಈ ವೇದ ವಾಕ್ಯ ಮಂತ್ರವನ್ನು ಹೇಳಿದ್ರೆ ಬೀಜ ಮೊಳಕೆ ಒಡೆಯುತ್ತೆ ಅಂತ ಹೇಳಿದೆ. ಇದರೊಳಗೆ ನಾನು ಹೇಳ್ತಾನೆ ಇದ್ದೇನೆ ಮೊಳಕೆ ಒಡೋದಿಲ್ಲ, ಅದಕ್ಕೆ ವೇದಗಳು ಸುಳ್ಳು. ಎಂತ ಪ್ರಾಬ್ಲಮ್ ನೋಡಿದ್ರೆ ಇದರಂತೆ, ಈಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅದು. ನೀವು ಬರೀ ಎಷ್ಟು ವಾಕ್ಯಾರ್ಥ ಮಾಡಿ ವೇದಗಳು ಒಬ್ಬರೇ ಆಗಲೇ ಕೇಳಿದ್ರೆ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ನಾನು ಮಾಡ್ಬೇಕು ನೀವು ಅದನ್ನ, ಎಷ್ಟು ಕಷ್ಟ ಇತ್ತು ಅದನ್ನ. ಆಚಾರ್ಯರು ಬಂದರಂತೆ, ತಕ್ಷಣ ಮಾಡಿದ ಕೆಲಸ ಏನು ಕೊಡಿ ಇಲ್ಲ ಅಂತ, ಕೈಲಿ ಜಾಗ್ರ ಕೂಡ ಇರಲಿಲ್ಲ, ಕೈಲೇ ಹಿಡ್ಕೊಂಡ್ರು. ಯಾವ ಔಷಧಿ ಈ ಸುತ್ತ ಹೇಳಕ್ ಶುರು ಮಾಡಿದ್ರು, ಆಶ್ಚರ್ಯನೇ ಆಶ್ಚರ್ಯ. ಹೇಳ್ತಾ ಇದ್ದಾರೆ ಬೆಳೀತಾ ಇದೆ, ಅದಾಗ್ಲೇನೆ ಅಂಕುರ ಹೊಡೆದ್ರೆ ಸಾಕಾಗಿತ್ತು ಅಷ್ಟೇ. ವೇದವಾದರು ಪ್ರಮಾಣಿಕ ಅಂತ ಒಪ್ಪಿಡ್ತಾ ಇತ್ತು, ಬರೀ ಅಂಕುರ ಹೊಡೆಯಲಿಲ್ಲ, ಬೆಳೀತದ್ದು. ಹೆಸರು ಕಾರ್ಡ್ ಹಿಡ್ಕೊಂಡಿರುತ್ತೆ ಕೈಯೊಳಗೆ ಆಚಾರ್ಯ, ಹೆಸರು ಕಾರ್ಡ್. ಮತ್ತೆ ತಮ್ಮನೇ ಅಂತಂದ್ರೆ ಅವನು ಕೊಟ್ಟಿದ್ದೆ ತಗೊಂಡ್ರು, ಮತ್ತೆ ನೀನೇ ಬೇರೆ ತಂದಿದ್ದೀನಿ ಅಂತ ಆಗಬಾರ್ದು. ಅವ್ರು ಕೊಟ್ಟಿದ್ದೇ ತಗೊಂಡ್ರು, ಏನು ಹಿಡ್ಕೊಂಡ್ರು, ಹೇಳ್ತಾ ಶುರು ಮಾಡಿದ್ರು. ಏನ್ ಆಶ್ಚರ್ಯ, ಆ ಸೂಕ್ತ ಮುಗಿಯೋ ಹೊತ್ತಿಗೆ ಮೊಳಕೆ ಹೊಡಿಲಿಲ್ಲ, ಗಿಡ ಬೆಳೆದು ಆ ಕಾಲ ಬಿಟ್ಟು ಕೈಯಲ್ಲಿ ಕಾಲ ತಗೊಂಡು ಹಾಕಿದ್ರಂತ ಅಂತ ಕೊಟ್ರು. ಇಷ್ಟು ಫಾಸ್ಟೆಸ್ಟ್ ಕೃಷಿ ಮಾಡಿದವ್ರು ಯಾರು ಇಲ್ಲ. ಬೇಗ ಬೇಗ ಕೃಷಿ ಮಾಡೋ ಅಭ್ಯಾಸ ಬಂದಿದೆ, ಬೇಗ ಬೇಗ 3 ತಿಂಗಳು ಬರುತ್ತೆ, ಬೆಳೆ 2 ತಿಂಗಳು ಬರುತ್ತೆ ಅಂತ ಹೇಳ್ತಾರಲ್ಲ, ಇನ್ಸ್ಟೆಂಟ್ ಹಾಕ್ಬೇಕು. ಅದು ಕೂಡ ಮಾಡೋಕ್ಕಾಗಲ್ಲ ಇವ್ರ ಕೈಲಿ, ಕೆಲಸಕಾರ ಸೇರ್ಬೇಕಲ್ಲ ಅಸ್ಪಷ್ಟ ಮಾಡಿ ತೋರಿಸ್ತಾರೆ. ಆಗ ಜನಗಳು ಅವರನ್ನ ನಚಬದ್ಧ ತಮೋ ಗುರು ಅಂತ ಒಪ್ಕೋಬೇಕಾಯ್ತು. ಈ ನಮ್ಗೆ ಅರ್ಥ ಆಗ್ತದೆ. ಹೇಳೋದು ಬೇರೆ, ಅದನ್ನ ಅನುಸರಣೆ ಮಾಡಿ ತೋರಿಸೋದು ಬೇರೆ. ಅದು ಯಾತಕ್ಕೆ ಭಾರಿ ದೊಡ್ಡವರು ಅಂದ್ರೆ ಇಂಥ ಒಂದು ಸಿದ್ಧಿಯೇ ಅವರಲ್ಲೇ ಇದ್ದಾಗ ಜಗತ್ನಲ್ಲಿ ಯಾರಲ್ಲೂ ಇಲ್ಲ. ಭೀಮಸೇನ ದೇವರು ಹೇಳ್ತಾರೆ, ಇವತ್ತು ಹರಿ ಸರ್ವೋತ್ತಮ ಅಂತ ನಾನು ಹೇಳ್ತೇನೆ, ಯಾರು ಬೇಕಾದ್ರೂ ಸವಾಲು ಹಾಕಬಹುದು. ಹೇಗೆ ಹೇಳ್ತೀರಿ ಅಂದ್ರೆ, ನಾನು ಹರಿಭಕ್ತ, ಎದುರು ನಿಂತಿದ್ದೇನೆ, ಯಾವ ಬೇಕಾದ್ರೆ ಇದ್ದಕ್ಕೆ ಬನ್ನಿ ಸೋಲಿಸ್ತೇನೆ, ಹರಿ ಸರ್ವೋತ್ತಮ ಅಂತ ಹೇಳ್ತೇನೆ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಅನ್ನೋದನ್ನ, ಯಾರು ಬೇಕಾದ್ರೂ ಬನ್ನಿ, ನಿಮಗೆಲ್ಲ ಪ್ರತ್ಯಕ್ಷ ತೋರಿಸ್ತೆ. ನಾನು ಗೆಲ್ತೇನೆ, ನಾನು ದೊಡ್ಡವನು ಅಂತ ಹೇಳೋದಿಲ್ಲ, ನನ್ನಿಂದ ಆರಾಧ್ಯರಾದ ಶ್ರೀಹರಿ ದೊಡ್ಡವರು ಅಂತ ಹೇಳ್ತೇನೆ. ಭೀಮಸೇನಾಗಿ ಆ ಸವಾಲು ಹಾಕಿದ್ರು, ಮಧ್ವಾಚಾರ್ಯರಾಗಿ ಈ ಸವಾಲು ಹಾಕಿದ್ರು. ಅದು ಬಲದ ಸವಾಲು ಕ್ಷತ್ರಿಯರಾದ್ರಿಂದ, ಜ್ಞಾನದ ಸವಾಲು ವಿಪ್ರರಾದ್ರಿಂದ. ಆಗ ನಮಗೆ ಆಚಾರ್ಯರ ಒಂದು ಪರ್ಫೆಕ್ಷನ್ ಎಷ್ಟಿತ್ತು ಗೊತ್ತಾಗ. ಎಷ್ಟು ಸಂಚಾರ ಮಾಡ್ತಾರೆ ಆಚಾರ್ಯ, ಇಡೀ ಭರತಖಂಡವನ್ನು ಸುತ್ತಾರೆ. ಇವತ್ತು ಸುತ್ತೋ ದೊಡ್ಡದಲ್ಲ, ಪ್ಲೇನೇ ಒಂದು ರೌಂಡ್ ಹಾಕೊಂಡು ಬರುವುದು, ನಡ್ಕೊಂಡು ಹೋಗ್ಬೇಕಾಗಿ. ಎಷ್ಟೊಂದು ಕಡೆ ಬರೀ ನಡೆಯೋದಲ್ಲ, ಕಳ್ಳರು ಕಾಕರು ರೋಡ್ ಇಲ್ಲ, ಬ್ರಿಡ್ಜ್ಗಳಿಲ್ಲ ಯಾವುದಕ್ಕೂ ಕೂಡ. ಕಳ್ಳಕಾಕರು ಇದ್ರು ಅಲ್ಲ, ರಾಜರ ಕಾಡರಂತೆ ಇದ್ರು, ಅದು ಬೇರೆ ಜೊತೆ. ಅಂತಹ ಜನಗಳ ಮಧ್ಯೆ ಬದರಿ ಯಾತ್ರೆ ಮಾಡಿದ್ರು. ಸುಮ್ಮನೆ ಟೂರ್ ಬರಲಿಲ್ಲ, ಪಿಕ್ನಿಕ್ ಟೈಪ್ ಟೂರ್ ಅಲ್ಲ, ಬದರಿ ಯಾತ್ರೆ ಮಾಡಿದ್ರು. ಅದು ದೊಡ್ಡ ಬದರಿ ಹೋಗ್ಬೇಕು ಮತ್ತೆ ರೆಕಾರ್ಡ್, ಇನ್ಯಾರು ಹೋಗ್ಲಿಲ್ಲ, ಒಬ್ಬರೇ ಹೋದವರು. ದೊಡ್ಡ ಬದರಿ ಹೋಗಿದ್ದರು ಭೀಮಸೇನ ದೇವರಾದ ಮೇಲೆ, ಪಾಂಡವರಾದ ಮೇಲೆ ಹೋಗಿದ್ದು ಮಧ್ವಾಚಾರ್ಯ ಒಬ್ಬರೇ, ಮತ್ತಿನ್ಯಾರು ಅವರೊಬ್ಬರೇ ಅಲ್ಟಿಮೇಟ್ ಅಂತೀವಲ್ಲ ಅಂಥವ್ರು ಮಧ್ವಾಚಾರ್ಯ. ಎಂಥ ಸಿದ್ಧಿ ಅದು, ಒಂದು ಕಳ್ಳರ ಬರಲಿ, ಕಾಕರ ಬರಲಿ, ಹುಲಿ ಬರಲಿ, ಸಿಂಹ ಬರಲಿ, ಜನ್ಮಾದೇವಿ ಆಶ್ರಿಪಾದಿ, ಅವ್ರ ಹೆಸರು ಹೇಳಿದ್ರೆ ಎಲ್ಲ ಪರಿಹಾರ ಆಗ್ಬೇಕಾದ್ರೆ ಅವರೇ ಹೋಗ್ಬೇಕಾದ್ರೆ ಆಗಿರ್ಬೇಕು. ಯಾರೋ ಒಬ್ಬ ಬಂದ, ಅವ್ರ ಶಿಷ್ಯರು ಸತ್ಯತೀರ್ಥರು ಬೇರ್ಬಿಟ್ಟಿದ್ರು, ಮುಂದೆ ಹೋಗ್ತಾ ಇದ್ದಾರೆ. ಒಂದು ತಿರುವು ಒಬ್ಬ ರಾಕ್ಷಸ ನೋಡಿದ, ಅಂತೂ ಇವ್ರನ್ನ ಏನು ಮಾಡಕ್ ಆಗೋದಿಲ್ಲ, ಉಪಾಯವಾಗಿ ಇವ್ರ ಶಿಷ್ಯರನ್ನಾರು ಕೊಲ್ಲಬೇಕು. ಮೇನ್ ವಿಕೆಟ್ ತೊಗೊಳಕ್ಕಾಗದವ್ರು ಟೈಲೆಂಟರ್ ಔಟ್ ಮಾಡ್ಬೇಕು ಅಂತ ಹೋಗ್ತಾರಲ್ಲ ಆ ಟೈಮ್, ಏನಾದ್ರೂ ಕೊನೆಯ ಶಿಷ್ಯನಾರ ಹೊಡಿಬೇಕು ಅಂತ ಕಾಯ್ತಾ ಕೂತಿದ್ದ. ಅವತ್ತಿಗೆ ಒಂದು ಟರ್ನಿಂಗ್ ಬರ್ತಾ ಇದೆ. ಆಗ ಅವ್ರು ಸತ್ಯ ಮುಂದೆ ಬರ್ತಾರೆ, ಇವ್ರು ಹುಲಿ ವೇಷದಲ್ಲಿ ಕೂತಿದ್ದಾರೆ. ಚಕ್ ಅಂತ ಹುಲಿ ಗೊತ್ತಲ್ಲ, ಭಾರಿ ಫಾಸ್ಟ್ ಆಕ್ರಮಣ ಮಾಡು, ಅವ್ರನ್ನ ಕಚ್ಕೊಂಡು ಮುಂದೆ ಹಾರಿ ಬಿಡ್ಬೇಕು. ಇದೊಂದು ಪ್ಲಾನ್ ಮಾಡಿದ್ದ. ಏನು ಆಚಾರ್ಯರ ಬಾಳ ಮಧ್ವಾಚಾರ್ಯರು ಅಂದ್ರೆ ಪರ್ಫೆಕ್ಟ್. ಅದು ನೋಡಿ ಎದುರಿಗಿಲ್ಲ, ಮತ್ತೆ ಕಾಣ್ತಾ ಇಲ್ಲ ಅವನು, ಟರ್ನಿಂಗ್ ಅಷ್ಟೇನೆ. ಅದು ಶಿಷ್ಯ ಮುಂದೆ ಬರ್ಲಕ್ಕೂ ಅವ್ರು ಹಾರ್ಲಕ್ಕೂ ಸರಿ ಹೋಯ್ತು. ಅವ್ರು ಬಂದ್ರು ಹಾರಿದ, ಅದಕ್ಕಿಂತ ಫಾಸ್ಟ್ ಮಧ್ವಾಚಾರ್ಯರು ತಮ್ಮ ಕೈಯಿಂದ ಪಟ್ಟ ನೋಡಿದ್ರು. ಎಂತ ಟೈಮಿಂಗ್ ಗೊತ್ತಾ, ಪರ್ಫೆಕ್ಟ್ ಟೈಮಿಂಗ್. ಗಾಡಿಗಳು ಪ್ರತಿ ಬಾರ ಸಿಗ್ತಾರೆ ಅವರು, ಗಾಡಿಗೆ ಹೊಡೆದ್ರೆ ಕರೆಕ್ಟ್ ಟೈಮಿಂಗ್ ದಪ್ಪಂತ ನಿಂತವ್ರು, ಕತೆ ಮುಗಿದೋಯ್ತವ್ರು. ಹುಲಿ ಸತ್ತಿದೆ ಜಾಸ್ತಿ, ಅದು ಮುಷ್ಟಿ ನೋಡೋದಿಲ್ಲ, ಮತ್ತೆ ಹಂಗೆ ನೋಡಿದ್ದ. ಬಾಣೇ ಲೀಲಾ ದೇಶೇ ರಾಶ್ಯತ್ ಅಂತ ಹೇಳಿದ್ದ. ಅದು ಭಾರಿ ಜೋರ ಹೀಗಂದ್ರಂತೆ, ಕತೆ ಮುಗಿದೋಯ್ತು. ಏನು ಸಾಮರ್ಥ್ಯ ಇರಬೇಕಾಗ್ತ, ನಮಗೆ ಗೊತ್ತಿಲ್ಲ. ಇದೆಲ್ಲ ನಮ್ಮ ಜನಗಳಿಗೆ ಗೊತ್ತಿದೆ. ಇಡೀ ನಮ್ಮ ಶಾಸ್ತ್ರ ಇತಿಹಾಸದೊಳಗೆ, ಪುರಾಣ ಪ್ರಪಂಚದೊಳಗೆ ಅದ್ಭುತ ಬಾಲಲೀಲೆ ತೋರಿಸೋರು ಇಬ್ಬರೇ, ಒಬ್ಬ ಕೃಷ್ಣ, ಒಬ್ಬ ಮಧ್ವಾಚಾರ್ಯ ಅಷ್ಟೇ. ಬಾಲಲೀಲೆ ಅನ್ಬೇಕು ಕೃಷ್ಣ ದೇವರೊಳಗೆ, ಕೃಷ್ಣ ರೂಪ ಅಷ್ಟು ತೋರಿಸ್ತಂತ ಯಾವ ರೂಪದಲ್ಲೂ ತೋರಿಸಲಿಲ್ಲ. ಅದು ಇದರೊಳಗೆ ಮಧ್ವಾಚಾರ್ಯ ಒಬ್ಬರೇ ಆಗಿತ್ತು, ಇನ್ಯಾರು ಅಷ್ಟು ಬಾಲಲೀಲೆ ತೋರಿಸಿದವರಿಲ್ಲ. ಎಂಥ ಮ್ಯಾಜಿಕ್ ಮಾಡಿದ್ರು ಆಚಾರ್ಯರು. ಬಾಲಲೀಲೆ ಆಗಲಿ ಯಾವ ಸಮಯದಲ್ಲಿ ಬೇಕಾದ್ರೂ ತಗೊಳ್ಳಿ, ಅಂತ ಪರ್ಫೆಕ್ಷನ್. ಹುಲಿ ಸತ್ತಿತ್ತು, ಸತ್ತಿರ್ತ ಆರಾಮಾಗಿದ್ದಾರೆ, ಹಾಗೆ ತೋರಿಸ್ತಾರೆ. ನಾವು ನಮಗೂ ಹಾಗೆ ಕಾಪಾಡಲಿ ಅಂತ ಕೇಳಿದ್ರೆ ಕಾಪಾಡ್ತಾರೆ. ಅವ್ರು ಯಾತು ಗೊತ್ತೇನು ಕಾಪಾಡಿದ್ದು, ತಲೆ ಮೇಲೆ ಬೇರ್ಪಟ್ಟಿಗೆ ತಗೊಂಡು ಹೋಗ್ತಾ ಇದ್ರು, ಅದಕ್ಕೆ ಕಾಪಾಡಿದ್ರು. ನಾವು ಯಾರೋ ಹೊಡ್ಕೊಂಡು ಹೋಗ್ತಿರ್ತಾರೆ, ಬಾಟ ಹೊಡ್ಕೊಂಡು ಹೋಗಿ ಯಾಕೆ ಕಾಪಾಡ್ತಾರೆ ಆಚಾರ್ಯ? ಕಾಪಾಡೋದಿಲ್ಲ. ತಲೆ ಮೇಲೆ ಬೇರ್ಪೇಟೆಗೆ ಇರಲಿ, ನಿಮ್ಮನ್ನು ಖಂಡಿತ ಕಾಪಾಡ್ತೇವೆ. ಇದೇ ಅವ್ರ ಕರಾರದು. ನನ್ನ ಸ್ತೋತ್ರ ಮಾಡಿ ಅಂತ ಹೇಳೋದಿಲ್ಲ ಆಚಾರ್ಯ, ದೇವರ ಸ್ತೋತ್ರ ಮಾಡಿ ಹರಿದೇವ ಪರಹಾನೆ ನಾನು ಬರ್ತೇನೆ ರಕ್ಷಣೆಗೋಸ್ಕರ. ಇದು ಸಿದ್ಧಾಂತ ಅಂದ್ರೆ ನಮಗೆ ಕತೆ ಕೇಳಿನ ಉಪಯೋಗ ಆದ್ರೆ ಇದೇ ಉಪಯೋಗ. ದೇವರನ್ನು ಆರಾಧನೆ ಮಾಡಿ, ದೇವರನ್ನು ಪೂಜೆ ಮಾಡಿ. ಪೂಜೆ ಕಾಲಕ್ಕೆ ದೇವರ ಕೈಯಲ್ಲಿರಲಿ, ನಮಸ್ಕಾರ ಮಾಡಕ್ಕೆ ತಲೆ ಮೇಲಿರಲಿ, ಉಳಿದಂತೆ ತಲೆ ಒಳಗಿರಲಿ ಅಂತ ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ತಲೆ ಖಾಲಿ ಆಗೋದು ಬೇಡ, ಯಾವಾಗಲೂ ದೇವರು ಇರಬೇಕು ಅದರೊಳಗೆ, ಬೇರೆ ಇಲ್ಲೇ ಇಲ್ಲ. ಎಸ್ ಕರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಶ್ಯು ಏತಯೋರೇವ ಕಿಂಕಾರ. ಇದಕ್ಕಿಂತ ದೊಡ್ಡ ತತ್ವ ಇಲ್ಲ. ಇದನ್ನ ಯಾರು ಹೇಳಿದರು? ಆಚಾರ್ಯರ ಹೊರತು ಜಗತ್ತಿನ ಹಿಡಿದವರೇ ಇರಲಿಲ್ಲ. ಅದನ್ನು ಹೇಳೋದಕ್ಕೆ ಆಚಾರ್ಯರ ಬಂದು ನಿಜವಾದ ಅರ್ಥದೊಳಗೆ ಉಸಿರದು ಬಂದು. ಇವತ್ತು ಜಗತ್ತಿನೊಳಗೆ ನೋಡಿಬೇಕಾದ್ರೆ ಎಂಥ ಭಾರಿ ದೊಡ್ಡ ಡಾಕ್ಟರು ಕೇಳ್ಬಿಡ್ತಾರೆ, ಹಾರ್ಟ್ ಆಪರೇಷನ್ ಓ ಮಾಡ್ತಾನೆ, ಲಂಗ್ ಮಾಡ ಓ ಲಂಗ್ಸ್ ಮಾಡ್ತಾನೆ, ಕಿಡ್ನಿ ಮಾಡ್ತಾನೆ, ಬ್ರೈನ್ ಆಪರೇಷನ್ ಬೇಕಾದ್ರೆ ಮಾಡ್ತಾನೆ. ಓ ಹೌದಾ, ಉಸಿರು ತಂದು ಕೊಡ್ತಾರೆ ವಾಪಸ್ ಅಂತ ಕೇಳಿ, ಏ ಹೋಗಿ ದಡ್ಡ ಅಂತ ಕೇಳಿ ಮುದೋಯ್ತು ಅಂತ ಕೇಳಲೇಬೇಡಿ. ದಡ್ಡ ಮಾಡಿ ಕತೆ ಅವ್ರು ಹೇಳ್ತಾರೆ, ನಾನೇನ್ ಮಾಡಲಿ, ಈಗ ಉಸಿರೇ ಇಲ್ಲ ಮುದೋಯ್ತಾರೆ, ಇನ್ನೇನಿಲ್ಲ ಉಸಿರೇ ಇಲ್ಲ, ಏನು ಮಾಡಕ್ ಆಗೋದೇ ಇಲ್ಲ. ಆಚಾರ ಆಗಲ್ಲ, ಅದನ್ನೇ ನಾನು ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ನಾನು ಕೊಡಬೇಕು ಅದೇ ಕೊಡಕ್ಕೆ ಬಂದಿರೋದಲ್ಲ, ಅದನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಉಸಿರು ಅಂದ್ರೆ ಸಾಕ್ಷಾತ್ ಮುಖ್ಯ ಪ್ರಾಣ ದೇವರು. ಆರು 3200 ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರತಿಸಿ ಸತ್ವರಿಗೆ ಸುಖ ಸಂಸಾರ ವಿಶ್ರರಿಗೆ ಅನವಜನರಿಗೆ ಅಪಾರ ದುಃಖಗಳೀವ ಗುರು ಭವ ಮಾನ ಸಲಹೆಂಬ. ಇದು ನಮ್ಮ ಜನ ಗೊತ್ತಾಗ್ಬೇಕು, ಉಸಿರು ಪದ್ಮಾಚಾರ್ಯರು ನಮ್ಮ ಜೀವನದ ಉಸಿರು. ವಾಯುಸ್ತುತಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳಿದ್ರೆ ಎಂಥ ಮಹಿಮಾವಂತರ ಆಚಾರ್ಯರು, ಅನ್ನೆಲ್ಲ ಯೋಚನೆ ಮಾಡಬೇಕು. ಮಾತರನೇ ನಮ್ಮ ತಾಯಿ ನೀವು, ಅರೆ ನಮ್ಮ ತಾಯಿ ಬೇರೆ ಆಚಾರ್ಯರು ಅಂತ ಕೇಳಿದರೆ ಅಲ್ಲ, ತಾಯಿ ಗರ್ಭದಲ್ಲಿ ಉಸಿರು. ಯಾವ ತಾಯಿ ಉಸಿರಾಡುತ್ತಾಳೆ? ಆಚಾರ್ಯ ಉಸಿರಾಡಿಸೋದು, ವಾಯುದೇವ ಉಸಿರಾಡುತ್ತಾರೆ. ಯಾವ ತಂದೆ ಅವರು ಮರಗಿರ್ತಾರೆ, ಅವರೇ ಉಸಿರಾಡುತ್ತಾರೆ. ಪಾಪ ಅವರೇ ಮರಗಿರ್ತಾರೆ. ಯಾರು ಎದ್ದಿರ್ತಾರೆ? ಪಿತ, ಅತುರ ಗುರು, ಭ್ರಾತ, ಇಷ್ಟ, ಆಪ್ತ, ಬಂಧೋ, ಸ್ವಾಮಿನ್, ಸರ್ವಾಂತರಾತ್ಮನ್, ಅಜರ ಜರ ಇತ ಜನ್ಮ ಮೃತ್ಯಾಮ ಯಾನ. ಎಷ್ಟು ಉಪಕಾರ ಮಾಡಿದ್ದಾರೆ ಯೋಚನೆ ಮಾಡಿ. ತಂದೆ ತಂದೆಯಾಗಲಿ ಸಾಧ್ಯವಾದ ಉಸಿರು ಅವರಲ್ಲಿರ್ಬೇಕಲ್ಲ ಫಸ್ಟು, ಪ್ರಾಣದೇವರಿದ್ದಾರೆ. ತಾಯಿ ತಾಯಿ ಆಗಬೇಕಾದ್ರೆ ತಾಯಿಯಲ್ಲಿ ವಾಯುದೇವರು ಇರಬೇಕು, ಉಸಿರಾಡಿಸ್ಬೇಕು. ಅಣ್ಣ ತಮ್ಮ ಎಲ್ಲರಲ್ಲೂ ಕೂಡ ವಾಯುದೇವರು ಸನ್ನಿಧಾನ ಇದ್ರೆ ಮುಂದಿನ ಕೆಲಸ. ಇಂಥ ಗುರುಗಳನ್ನ ನಾವು ಏನೂ ತಿಳ್ಕೊಂಡಿಲ್ಲ. ಭದ್ರಾಚಾರ ಅಂದ್ರೆ ಯಾರೋ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಯಾರೋ ಅಂತ ತಿಳ್ಕೊಂಡ್ರೆ ನಾವು ಯಾರೋ ಆಗಿಬಿಡ್ತೇವೆ, ಹೊರತು ಎಕ್ಸ್ವೈಜೆಡ್ ಆಗಿಬಿಡ್ತೇವೆ, ಬಟ್ ಉಪಯೋಗಕ್ಕೆ ಬರೋದಿಲ್ಲ. ಆಚಾರ್ಯರು ಅಂತ ಹೇಳಿದ್ರೆ ನಾವು ಯಾರ ಬಗ್ಗೆ ತಿಳ್ಕೊಂಡಿಬಿಡಿ, ದೇವ್ರ ಬಗ್ಗೆ ಬೇಕಾದ್ರೂ ಬಿಟ್ಬಿಡಿ, ತಿಳ್ಕೊಳಕ್ ಹೋಗ್ಬೇಡಿ. ಆಚಾರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ಸರ್. ಈ ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ, ಆಚಾರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ದೇವ್ರ ಬಗ್ಗೆ ಗೊತ್ತಾಗೇ ಬಿಡುತ್ತೆ ಆಟೋಮೆಟಿಕ್. ಅದು ಇದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. ಮನೆ ಮನೆಗಳಲ್ಲಿ ಆಚಾರ್ಯರ ಉಪಕಾರದ ಪ್ರಭಾವ ಗೊತ್ತಾಗಬೇಕು. ಆಚಾರ ಸುಮ್ಮನೆ ಅವತಾರ ಮಾಡಲಿಲ್ಲ, ನಾವೇನು ಅದೇ ಸುಮ್ಮನೆ ಮಾಡ್ಲಿಕ್ಕಾಗತ್ತಾ? ಮಧ್ಯೆ ದಂಪತಿಗಳು 12 ವರ್ಷ ಸೇವೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅನಂತೇಶ್ವರ ಉಡುಪಿಗೆ ಹೋಗ್ತಾರೆ. ಅನಂತೇಶ್ವರರ ಹತ್ತಿರ 12 ವರ್ಷಗಳ ಸೇವೆ ಮಾಡುತ್ತಾರೆ. ಆ ಭದ್ರಾವತಾರವಾಗಿ ಭದ್ರಶಾಸ್ತ್ರ ಬಗ್ಗೆ ತಿಳಿಬೇಕು ಅಂತಿದ್ರೆ 12 ವರ್ಷ ಓದಬೇಕು ಅಂತ ಹೇಳುತ್ತೆ. ಇವತ್ತು 10+2 ಅಂತಲೇ ಇರೋದು, ಒಂದು ಇದೇ ರೀತಿ ಲೆವೆಲ್ ಮುಟ್ಬೇಕಾದ್ರೆ 10+2 ಅಷ್ಟೇ. ಇವತ್ತು ನಮಗೆ 0, 10+2 ಏನೋ ಒಂದು ಓದಿದಿರ್ತಾರೆ ಬಸ್ಟ್. ಇವರು ಅಲ್ಲಿ ನೋಡಿದ್ರೆ MBBS, ಅಲ್ಲಿ ನೋಡಿದ್ರೆ BE, MA, ಸೌಖ್ಯಶಾಸ್ತ್ರದಲ್ಲಿ 0. ಏನು ಉಪಯೋಗ ಇಲ್ಲ, ಅದರಿಂದ ಏನು ಪ್ರಯೋಜನ? ಎಲ್ಲ ಇದೆ, ಕಣ್ಣಿದೆ, ಕೈ ಇದೆ, ಕಾಲಿದೆ, ಎಲ್ಲ ಇದೆ, ಲೈಫೇ ಇಲ್ಲ. ನೆಟ್ ಬಾಡಿ ಇದ್ದಾಗ ಆಗಬಾರ್ದು. ಇವತ್ತು ಜಯದೇ ಜಗತ್ರಾಣ ಜಗದೊಳಗೆ ಸತ್ರಾಣ ಕೆರಗುಣ ಸಂತಾಪ ಶ್ರೀಮಧ್ವ ನಾಮ. ಅವ್ರ ಬಗ್ಗೆ ಎಷ್ಟು ತಿಳ್ಕೊತೇವಲ್ಲ, ಟೆಕ್ಸ್ಟ್ ಬುಕ್ ಎಷ್ಟೊತ್ತರ ಅಷ್ಟು ಪಾಸ್ ಬರೋದು ಗ್ಯಾರಂಟಿ. ಟೆಕ್ಸ್ಟ್ ಬುಕ್ ಓದಿದ್ದು ವೇಸ್ಟ್ ಅಲ್ಲ, ಆಚಾರ ತಿಳ್ಕೊಂಡಿದ್ದು ಯಾವುದೂ ವೇಸ್ಟ್ ಅಲ್ಲ. ಗಮನಾತನ ಸಂಕಥಾದಿ ಲೀಲಾಹ ಶ್ರುತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ಕಟವದ್ಯಮರಾಹ ಪ್ರಪಂಚ ಯೇಯುಹು ನನು ಮಧ್ವಶನ ಮಾದೃಶೋ ಅಲ್ಪಭೂತಾಹ. ಅವರು ಕೂಡ್ಲಿ, ನಿಲ್ಲಿ, ಮಾತಾಡ್ಲಿ, ಓಡಾಡ್ಲಿ, ಅವ್ರದೇ ಸ್ಟೈಲ್ ಅಂತ ಆಯ್ತು. ಯಾವಾಗ ಬರೋದಿಲ್ಲ ಬೇರೆ ಆಚಾರ್ಯಗಳು ಪದ್ಮಾಸನ ಹಾಕಿ ಕೂತ್ರೆ ಜತಿಗಳು ಬರ್ತಾರೆ ಆಚಾರ್ಯ ಹತ್ರ. ಆಚಾರ್ಯ ಇರ್ತಾರೆ, ನಾನು ಕೂತಿ ನಿಮಿಷಬಿಡ ನೋಡ ನೀ ಗೆದ್ದಾಗೆ ಅಂತ ಹೇಳ್ತಾರೆ ಅಷ್ಟೇ. ನಾನು ಕೂತಿದ್ದೇನೆ ಅಂದ್ರೆ ನಾವು ಕೂಡೋದೇ ಕಷ್ಟ, ನಮಗೆ ಕೂಡಿಸೋದು ಕಷ್ಟ, ಅವ್ರು ಎಬ್ಸೋದು ಕಷ್ಟ. ಆಚಾರ್ಯ ಎಬ್ಸೋದೇ ಭಾರಿ ಕಷ್ಟ, ಇಬ್ಬಿಸ್ಬಿಡಿ ನೋಡಂತೆ ಹೇಳ್ತಾರೆ. ಕೃಷ್ಣಿ ಬರ್ತೀಯಪ್ಪ, ನಾ ಕೂತೇ ಇರ್ತೇವೆ, ನೀನ್ ಬೇಕಾದ ನಾನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಜೋರ ಹೊಡೆದಂತ ಆಚಾರ್ಯ ನಿನ್ನೆ ಜೋರ ಹೊಡಿತಾರೆ. ಅವ್ರು ಜಟ್ಟಿ, ಅವನು ಒಬ್ಬೊಬ್ಬನೇ 30-40 ಜನ ಹೊತ್ತಕ್ಕಾಗದೆ ಇದ್ದಾನೆ ಏಣಿನ ಒಬ್ಬನೇ ಎತ್ತಿದ್ನಂತು. ಅಂತ ಮಹಾವೀರ ಗದೆ ತಗೊಂಡು ತೆಂಗಿನ ಗಿಡ ಗುಡಕ್ ಹೊಡೆದ್ರೆ ಮೇಲಿಂದ ಕಾಯಿ ಬಿಡ್ತಿದ್ರು ಅಷ್ಟು ಗಟ್ಟಿಗೆ ಅವರು. ಅಂಥವ್ರ ಆಚಾರ್ಯ ಮಾಡಿ ಮೇಲೆ ಹೊಡಿತಾನೆ, ಹೊಡೆದಿದ್ದಷ್ಟೇ ಹವಾಯಿದ ಕೈ ತಿಳ್ಕೊಂಡಿದ್ದ ಅವನೇ ಕೈ ಬಹುದಿ ಕಿತ್ತು ದಪ್ಪತ್ತ ಬಿದ್ದಂತ ಅವೇ ಕರೆಂಟ್ ಬಿಡ್ತಾನೆ. ಕರೆಂಟ್ ಹಾಗೆ ತಾವು ಬಿದ್ದಂತೆ ಹೊಡೆಸಿಕೊಂಡು ಅದು ಆ ಥರ ಆಯ್ತು. ಅದು ಸುಮ್ಮನೆ ಕೂತಿದ್ದಾರೆ ಆಚಾರ್ಯ, ದಪ್ಪತ್ತ ಬಿಡ್ತಾನೆ. ಅವೇ ನನ್ ಗಾಳಿ ಹಾಕಿ ಬಿಸಿದ್ರಂತ ಆಚಾರ್ಯ, ಹೇಳಪ್ಪ ಇನ್ನೇನ್ ಮಾಡ್ತೀಯ ಹೇಳೀಗ. ಏನು ಕಟ್ಟ ಕತ್ತು ಕತ್ತು ಒತ್ತು ನೀನೀಗ ಕತ್ತು ಒತ್ತು ಕತ್ತು ಹಿಡಿದ್ರೆ ಸತ್ತೋಗ್ತಾನೆ ಮನುಷ್ಯ. ಆಚಾರ್ಯ ಹೇಳ್ತಾರೆ ಸಾಯಿಸೋದಲ್ಲಯ್ಯ, ನಾನು ಹೇಳ್ತೇನಲ್ಲ ವೇದ ಮಂತ್ರಗಳನ್ನ ಆ ಧ್ವನಿ ಕಡಿಮೆ ಮಾಡ್ತೇನೆ ನೀನ್ ಎಂತ ಹೇಳ್ತಿರ್ಬೇಕು. ವಾಲ್ಯೂಮ್ ಕಡಿಮೆ ಮಾಡಿದ್ರೆ ಸಾಕು, ಈ ಬೈಕ್ ವಾಲ್ಯೂಮ್ ಕಳಿಸಿರ್ತಿದೆಯಲ್ಲ ಆಚಾರ್ಯ, ನಾ ಇಷ್ಟು ಜೋರ ಇಷ್ಟು ಇದ್ರಲ್ಲಿ ಹೇಳ್ತೀರಪ್ಪ, ಕಡಿಮೆ ಮಾಡಿ ನೀನು ಸೋತಾಗಲಿ, ನೀನು ನಾನು ಸೋತೆ ನೀನು ಗೆದ್ದೆ, ನಾ ಹೇಳೋದಿಲ್ಲ ಜಾಗ ಬಿಟ್ಟು ಹಿಡಿದ್ರಂತೆ. ಒತ್ತಾನೆ 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 ಏನೇ ಇಲ್ಲ ತಮಾಷೆ ಬಿಟ್ಟು ಆಚಾರ ವಾಯಿತು. ಅವ್ರು ಟ್ವಾಲ್ ಜಾಲ ಜಾಸ್ತಿ ಮಾಡಿದಂತೆ ಆಚಾರ್ಯ. ಸರ್ ಮಲ್ಲಿಗಿತ್ತ ವಾಯು ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ ದೇಹನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಅವನು ಕೊನೆ ಏನಾಯ್ತು, ತಪ್ಪಂದು ಕೆಳ ಬಿದ್ದ ಮತ್ತೊಮ್ಮೆ ಬಿದ್ದ ಬರೀ ಬೀಳದತ್ತೇ ಅಂತ ಕೆಲಸ. ಆಮೇಲೆ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡಿರ್ತೆ, ಇಬ್ರು ಸೇರ್ಕೊಂಡು ಇಬ್ರು ಬಿದ್ದಿರುತ್ತೆ. ಮತ್ತೆ ಎಂಥ ಸಾಮರ್ಥ್ಯ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಆಚಾರ್ಯ ಎಷ್ಟು ಗೊತ್ತೇನು ವಯಸ್ಸಾಗಲೇ 75 ಹತ್ತಿರ ಆಗ ಯಾರು ಹಿಡ್ಕೊಳ್ಬೇಕು, ತಾವು ಉಸಿರಾಡೋದ ಕಷ್ಟ ಅಂತ ಕಾಲ ಅದು. ಯಾರು ಹಿಡ್ಕೋಬೇಕಾಗಿಲ್ಲ, ಲಕ್ಷಣ ಉಸಿರಾಡೋದ ಕಷ್ಟ, ಏನು ಉಸಿರು ಬಿಡೋ ಕಾಲ ಅದು. ಒಂದು ಅಂತಹ ಕಾಲದಲ್ಲಿ ಅದು ಅದ್ಭುತವಾದ ಸಾಮರ್ಥ್ಯ. ನಾವು ಆಚಾರ್ಯ ವಿಷಯ ನಮ್ಗೆ ಜನ ಗೊತ್ತಿಲ್ಲ. ಅವ್ರ ಕತೆ ಗೊತ್ತಾದ್ರೆ ಯಾರ ಸ್ಮರಣೆನೂ ಮಾಡೋದಿಲ್ಲ, ಸ್ಮರಣೆ ಸಾಧದೆ ಆನಂದ ತೀರ್ಥರ ಸ್ಮರಣೆ ಸಾಧದೆ ಅಂತ ಇನ್ನೇನಿಲ್ಲ. ಅಷ್ಟು ಪರಿಪೂರ್ಣವಾದ ವ್ಯಕ್ತಿತ್ವ. ಯಾವ ಇನ್ನೊಬ್ಬ ಬರ್ತಾನೆ ಭಯಂಕರ ಕಳ್ಳರ ದೊಡ್ಡ ಗುಂಪು ಒಡೆದಕ್ಕೆ ಅಂತವೆಂದ್ರೆ ಆಚಾರ್ಯ ಹೇಳ್ತಾರೆ ಶಿಷ್ಯನ ಕರೆದಂತ, ಹೋಗಯ್ಯ ಯಾರು ಹೋಗ್ತೀರಿ ಹೋಗಿ ನಾನು ಗೆಲ್ತೇನೆ ಅಂತ ಹೇಳ್ತಾರೆ. ಯಾರು ಹೋಗ್ತೀರಿ ಹೋಗಿ. ಒಬ್ಬ ಶಿಷ್ಯ ಹೊರಟ ಉಪೇಂದ್ರ ತೀರ್ಥರು ಅಂತ ಹೊರಟರು. ಹೊರಟು ಅವ್ರು ಏನ್ ಬ್ರಾಹ್ಮಣರಿಗೆ ಏನ್ ಗೊತ್ತಿರೋದು ಶಾಸ್ತ್ರಾರ್ಥ, ಶಾಸ್ತ್ರ ಬಿಟ್ಟರೆ ಬೇರೆ ಗೊತ್ತಿರೋದಿಲ್ಲ. ಅವರೆಲ್ಲ ಎಕ್ಸ್ಪರ್ಟ್ ಶಾಸ್ತ್ರದೊಳಗೆ ಅವರೆಲ್ಲ ಕೂಡ. ಇವ್ರು ಹೋಗಿ ಮುಂದಿನ ಆಕೃಷ್ಟ ಕುಠಾರ ಮುಂದೆ ನಾಯಕರ ಕೈ ಬಡ್ಡಿ ಇಸ್ಕೊಂಡಂತೆ ನಿಂತ್ಕೊಂಡ್ರಂತೆ. ಎಲ್ಲ ಓಡಿದ್ದೇ ಕೆಲಸ ಅಂದ್ರೆ ಇದು ದೊಡ್ಡತನ ಅಂದ್ರೆ ತಾವು ಮಾಡ್ತಾರೆ ಎಲ್ಲ ಮೇಷ್ಟ ತಾಳೆ ಎಲ್ಲ ಲೆಕ್ಕ ಮಾಡ್ಕೊಂಡು ಹೋಗ್ಬಿಟ್ರೆ ಮೇಷ್ಟ ಆಗಲ್ಲ. ಶಿಷ್ಯಕಾಯಿ ಮಾಡಿಸ್ಬೇಕಲ್ಲ ನೋಡಿ ಪ್ರಾಬ್ಲಮ್, ಶಿಷ್ಯ ಮಾಡ್ತಾನೆ ಇದನ್ನು ತೋರಿಸ್ಕೊಡ್ತಾರೆ, ವಜ್ರಾಜ್ರೆ ಮಾಡ್ತಾರೆ, ರಾಘವೇಂದ್ರ ಶ್ರಾವಣ ಮಾಡ್ತಾರೆ ನೋಡಿ ಅದು ತೋರಿಸ್ಕೊಡ್ತಾರೆ. ಇದು ಭಾರಿ ದೊಡ್ಡದು. ನಾವೇ ತಿಳ್ಕೊಂಡ್ರಿ ಆಚಾರ್ಯ ಬರೋದಿಲ್ಲ ಅಂತ ಮಾಡ್ತಾರೆ ತಿಳ್ಕೊಂಡ್ಬಿಟ್ಟಿವೆ. ಆಚಾರ್ಯ ಬರೋದಿಲ್ಲ ಅದಕ್ಕೆ ನಾಯರ ಮುಂದೆ ಬಿಟ್ಬಿಟ್ಟು ಅಂತ ತಿಳ್ಕೊಂಡಿದ್ದೆ. ಮುಂದೆ ಬಿಟ್ಟಿಲ್ಲ ಅವರೇ ಹೀಗೆ ಮಾಡಿದ್ರೆ ಎಷ್ಟು ಮಾಡಬಹುದು ನೋಡಿ ನಾವು ತೋರಿಸ್ಕೊಡ್ತಾರೆ. ಇದು ಆಚಾರ್ಯ ಪ್ರತಿಯೊಂದು ಅವರೇ ಹೇಳ್ಬಿಡ್ತಾರೆ. ರಾಯರು ಭಾರಿ ದೊಡ್ಡವರು ಅವರೆಲ್ಲ ಕೂಡ. ಆಚಾರ್ಯರು ಅಂದ್ರೆ ನಮ್ಮ ಜೀವನದ ಪ್ರಾಣ, ಅವರು ಅದಕ್ಕೆ ದೊಡ್ಡವರಾಗಿದ್ದೇನೆ ಅಂತ ಹೇಳಿದ್ದಾರೆ. ರಾಜರಾಜರು ವಾದಿರಾಜರು ರಾಯರು ಮೊದಲಾದವರೆಲ್ಲ ಭಾರಿ ಮುಂದೆ ಬರಬೇಕು ಅಂತಿದ್ರೆ ನಮ್ಗೆ ಒಂದೇ ಉಪಾಯ, ಅವ್ರು ಮುಂದೆ ಬಂದವರು ಇದ್ದಾರೆ ಅವರನ್ನು ನೋಡಿ ಇವತ್ತು ನಮ್ಮ ಸಿದ್ಧಾಂತ ಎಷ್ಟು ದೊಡ್ಡದು ಅಂತ ಆಗ ಗೊತ್ತಾಗ್ತದೆ. ಮತ್ತ ಮಧ್ವಾಚಾರ್ಯರು 12 ವರ್ಷ ಸೇವೆ ಮಾಡಿದ ಫಲವಾಗಿ ಅವತಾರ ಮಾಡಿದರಂತೆ. ಪಾದಕ ಕ್ಷೇತ್ರದಲ್ಲಿ ಅವತಾರ ವಾಸ ಮಾಡಿದ ಜಾಗ ಪಾದಕ್ಷೇತ್ರ, ಅವರು ಸ್ವಂತ ಸ್ಥಳ ಮಧ್ಯೆ ಪಾದಕ ಕ್ಷೇತ್ರ ಅಲ್ಲ, ಅದು ಮೂಲತಃ ಉಡುಪಿಯ ಒಂದು ಎಕ್ಸ್ಟೆನ್ಷನ್. ಅವರು ಮೊದಲು ಶಿವರೂಪ್ಯಾರಾಮ ಅಂತ ಹೇಳಿದ್ದ, ಶಿವಳ್ಳಿ ಅಂದ್ರೆ ಉಡುಪಿನೇ, ಉಡುಪಿಯ ಒಂದ್ ಕಡೆ ವಾಸ ಮಾಡ್ಕೊಂಡಿದ್ದವರೇ. ಪಾದಕದಲ್ಲಿ ವಾಸ ಮಾಡಿದಾಗ ಮಧ್ವಾಚಾರ್ಯ ಹುಟ್ಟಿದ್ದವ್ರು. ಉಡುಪಿಯಿಂದ ಪಾದಕಕ್ಕೆ ಬಂದ್ರು, ಇಲ್ಲಿ ವಾಸ ಮಾಡ್ಕೊಂಡಿದ್ರು, ಆಮೇಲೆ ಸೇವೆಗೆ ಹೋದ್ರು, ಆಮೇಲೆ ಹುಟ್ಟಿದ್ರು. ಅಂದ್ರೆ ಪಾದಕಕ್ಕೆ ಹೋದ್ರೆ ಮಧ್ವಾಚಾರ್ಯ ಅನುಗ್ರಹವಾಗ್ತದೆ ಅಂತ ಅರ್ಥ. ಅವರಲ್ಲಿ ವಾಸ ಮಾಡಿದ್ದರ ಫಲ ಮುಂದೆ ಆಚಾರ್ಯರು ಕಾಣ ಯೋಗ ಅವರಿಗೆ ಬಂತು. ಅದಕ್ಕೆ ಪಾದಕ ಕ್ಷೇತ್ರ ದರ್ಶನ ಬಹಳ ಮುಖ್ಯವಾದದ್ದು. ರಾಜ್ಯ ವಾದರಾಸ್ವಾಮ ಹೇಳ್ತಾರೆ, ಪವಿತ್ರಂ ಪಾದಕ ಕ್ಷೇತ್ರಂ ಕೋನ ಸೇವೇತ ಕೋವಿಧ. ಯಾರು ಸೇವೆ ಮಾಡೋದಿಲ್ಲ, ವಿದ್ವಾಂಸನಾದವನು ಪಾದಕ ಕ್ಷೇತ್ರ ನೋಡಿಯೇ ನೋಡ್ತಾನೆ, ಸೇವೆ ಮಾಡಿಯೇ ಮಾಡ್ತಾನೆ, ವಿದ್ವಾಂಸನಾಗಿಯೇ ಆಗ್ತಾನೆ. ಇಂಥ ಅಪೂರ್ವವಾದ ಕ್ಷೇತ್ರ ಪಾದಕ ಕ್ಷೇತ್ರ. ಉಡುಪಿ ಹೋಗಿ ಬಂದ ತುಂಬಾ ಜನಗಳು ಪಾದಕ ಕ್ಷೇತ್ರಕ್ಕೆ ಹೋಗೋದೇ ಇಲ್ಲ. ಅಲ್ಲಿ ಹೋಗಲೇಬೇಕು, ಉಡುಪಿ ಬೇಕಾದ್ರೆ ಮಿಸ್ ಮಾಡಿ ಪಾದಕ ಮಿಸ್ ಮಾಡಿಬೇಡಿ ಅಂತ ಹೇಳಿದ್ದ. ಪಾದಕ ಕ್ಷೇತ್ರ ದೊಡ್ಡ ಕ್ಷೇತ್ರ, ಆಚಾರ್ಯರು ಅವತಾರ ಮಾಡಿದ ಭೂಮಿ ಅದು, ಒಂದು ಸುಮ್ಮನೆ ಅವತಾರ ಮಾಡಿದ್ದಲ್ಲ. ನಿಜವಾಗಲೂ ಕೂಡ ಗರ್ಭವಾದ ದುಃಖನೇ ಅವರಿಗೆಲ್ಲ ಆಗ ಅವತಾರ ಮಾಡಿದ್ದಾರೆ. ಅದಿಬ್ಬರು ಅವರು 12 ವರ್ಷ ಸೇವೆ ಮಾಡಿದರ ಫಲ ಆಚಾರ ಅವತಾರ ಮಾಡುತ್ತಾರೆ. ಅದು ರಥೋಪವಾಸ ಮಾಡಿದರೆ ಮಾತ್ರ ಶಾಸ್ತ್ರ ಅರ್ಥ ಆಗ್ತದೆ ಅಂತ ಅರ್ಥ ಅರ್ಥ ಆಗೋದಿಲ್ಲ. ಸಣ್ಣ ಪುಟ ವ್ರತ ಮಾಡಲಿಲ್ಲ ಅವರು. ತೀವ್ರೈಹಿ ಪಯೋರಥ ಮುಖೈಹಿ ವಿವಿಧೈರ್ ವ್ರತಾಗ್ರೈಹಿ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮ. ದೊಡ್ಡ ದೊಡ್ಡ ವ್ರತ ಮಾಡಿದ್ರಂತವ್ರು ನೋಡಿ, ಬರೀ ಗಂಡು ಸಂತೆ ಮಾಡಲಿಲ್ಲ, ಹೆಚ್ಚಿನ ಮಾಡಿದ್ರೆ ಅದು ಭಾರಿ ವಿಶೇಷ. ಅದಕ್ಕೆ ಗಂಡದಿರ್ಗೂ ಕಂಪಲ್ಸರಿ, ಹೆಂಗದಿರ್ಗೂ ಕಂಪಲ್ಸರಿ. ಇಷ್ಟು ಶುರುವಾಯ್ತು ರಾಯರ ಮತ್ತಿನೊಂದು ವ್ರತ ಬಂತು ಈಗಾಗಲೇ. ಕೊನೆಯ ವ್ರತ, ಕೊನೆಯ ವ್ರತ ಅಂತ್ಯ ಸಿದ್ಧಾಂತ ಸಿದ್ಧಾಂತ. ಇದು ಉತ್ತರೋತ್ತರ ಪ್ರಾಬಲ್ಯ, ಭಾರಿ ಭಯಂಕರವಾದದ್ದು. ಅದನ್ನ ಮಾಡಿ ಅವಾಗ ಆಚಾರ್ಯ ಶಾಸ್ತ್ರ ಇರೋದು ಗೊತ್ತಾಗ್ತದೆ, ಮಹಿಮೆ ಗೊತ್ತಾಗ್ತದೆ. ಇಷ್ಟು ವ್ರತಕ್ಕೆ ನಾವು ಯೋಚನೆ ಮಾಡಿ ಎಂಥ ವ್ರತ ಮಾಡ್ತಾರೆ ಆಚಾರ್ಯರು. ಪ್ರತಿಯೊಬ್ಬರೊಳಗೆ ಕೂತು ಪ್ರತಿ ಗಂಟೆಗೆ ಒಂದು ನಿಮಿಷಕ್ಕೆ ಎಷ್ಟೆಷ್ಟು ಇಡೀ ದಿವಸದೊಳಗೆ ಅವರು ಮಾಡೋ ಜಪ 21,600 ಸತ್ಯ ಮಾಡ್ತಾರೆ. ಒಂದು ದಿವಸ ಹೆಚ್ಚು ಕಡಿಮೆ ಮಾಡಿದರೆ ಅವ್ರಿಗೆ ಹೆಚ್ಚು ಕಡಿಮೆ ನಮಗೆ ಹೆಚ್ಚು ಕಡಿಮೆ ಆಗ್ತದೆ. ಆಮೇಲೆ ಎಂಥ ವ್ರತ ಅವರದ್ದು, ಒಂದು ದಿವಸ ಎತ್ಬಿಡಾಗಿಲ್ಲ. ನಾ ಬದುಕದೇ ಇಲ್ಲ ಇಲ್ಲ, ಹೋಗ್ಬಿಟ್ಟು ಕರೆಂಟ್ ಸಪ್ಲೈ ಇಲ್ಲಿದೆ, ಗಂಟೆ ಸಪ್ಲೈ ಆಗ್ತಿದ್ದೆ ಉಳಿತಾ ಇದೆ ಅಷ್ಟೇ ಇದೆ. ಈಗ ಅಲ್ಲಿ ಆಫ್ ಮಾಡಿ ಅಲ್ಲೆಲ್ಲ ಹೋಗ್ಬಿಡುತ್ತಾ ಇಷ್ಟ. ಎಂಥ ವ್ರತ ಮಾಡಿದ್ದಾರೆ, ಶ್ವಾಸಮಂತ್ರ ವ್ರತ, ಶ್ವಾಸಮಂತ್ರ ಜಪದ ವ್ರತ ಅದು. ಪ್ರತಿಯೊಬ್ಬರೂ ಮಾಡಬೇಕು, ಪ್ರತಿ ದಿವಸ ಮಾಡಬೇಕು, ಪ್ರತಿ ಕ್ಷಣದಲ್ಲಿ ಮಾಡಬೇಕು, ಆ ಲೆಕ್ಕ ಒಪ್ಪಿಸ್ಬೇಕು. ಈ ನಮ್ಗೆ ಅರ್ಥ ಆಗ್ತದೆ. ವಾಯುದೇವರು ನಾವು ಪ್ರಾಣಾಯಾಮ ಮಾಡಿದ್ರೆ ಉಸಿರು ಬಿಡ್ತೇವೆ, ಜೊತೆಗೆ ಹಿಡ್ಕೊಳ್ಳಕ್ಕೆ ಅಂತ ಮಾಡ್ತೇವೆ, ಜಾಸ್ತಿ ಬಿಟ್ಟಿರ್ತೇವೆ. ಆಮೇಲೆ ಹಿಡ್ಕೊಳ್ಳೋ ಜಲ್ದಿ ಬಿಟ್ಟೆ ಬಿಡೋ 5 ನಿಮಿಷ ಬೇಕು, ನ್ಯಾಚುರಲ್ ನಾರ್ಮಲ್ ಆಗ್ಬೇಕಾದ್ರೆ. ಈಗ ಅರ್ಥ ಆಗ್ತದೆ, ವಾಯುದೇವರು ಅಂದ್ರೆ ಸಾಮಾನ್ಯರಲ್ಲ, ಶ್ವಾಸಮಂತ್ರ ನಿಯಾಮತರು, ಶ್ವಾಸಮಂತ್ರ ಜಪ ಮಾಡತಕ್ಕಂಥವರು. ಹಂಸಃ ಸೋಹಂ ಸ್ವಾಹ, ಆ ಮಂತ್ರದ ಆಕಾರ ಯಾರಿಗೆ ಗೊತ್ತಿತ್ತು? ಆಚಾರ್ಯ ಹೇಳಿದವರು. ಬಿಡೋದು, ಇಟ್ಕೊಳ್ಳೋದು, ಮತ್ತೆ ತಗೊಳ್ಳೋದು, ಈ ಮೂರು ಮಾಡ್ಬೇಕಾದ್ರೆ ಪೂರ್ತಿ ಒಂದು ಸರ್ಕಲ್ ಅದು, ಆಗ ಹಂಸ ಮಂತ್ರ ಅಂತ ಆಗೋ. ಅದನ್ನ ಪ್ರತಿ ಕ್ಷಣ ಮಾಡ್ತಾರಲ್ಲ ಯಾತಕ್ಕೆ. ವಜ್ರಾಸವರು ಬರೀತಾರೆ, ಬೇರೆ ದೇವತೆಗಳಿಗೆ ಯಾತಕ್ಕೆ ಈ ಕೆಲಸ ಕೊಡಲಿಲ್ಲ, ವಾಯುದೇವರಿಗೆ ಯಾತಕ್ಕೆ ಕೆಲಸ ಕೊಟ್ಟರು ಅಂದ್ರೆ, ಬೇರೆ ದೇವತೆಗಳು ಕೊಟ್ಟಿದ್ರೆ ಮಧ್ಯೆ ಮಧ್ಯೆ ರೆಸ್ಟ್ ತಗೊಂಡ್ಬಿಟ್ರೆ ಗತಿ ಏನಾಗ್ತಿತ್ತು ಜಗತ್ತಿನೊಂದಿಗೆ? ನೀವು ಹಾಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಈ ಮಧ್ಯೆ? ಪ್ರತಿಕ್ರಿಯೆ ಅದಕ್ಕೆ ಎಂದೂ ರೆಸ್ಟ್ ತಗೊಳ್ಳದೇ ಇದ್ದವ್ರಿಗೆ ಪರಮಾತ್ಮ ಕೊಟ್ಟನಂತ ಕೆಲಸ. ದೇವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರ, ಪ್ರಳಯ ಕಾಲದಲ್ಲೂ ಕೂಡ ಪ್ರತಿಭಾತ ಪರಾವರ. ಅವರು ದೇವರನ್ನ ಸಾಕ್ಷಾತ್ ನೋಡ್ತಕ್ಕಂಥವ್ರು ಆಚಾರ್ಯರು. ಅದನ್ನ ಅರ್ಥ ಮಾಡಿಕೊಂಡ್ರೆ ಅವ್ರ ಹಿರಿವೇನಂತೂ ಗೊತ್ತಾಗ್ತದೆ. ಅದರಿಂದಲೇ ವ್ರತ ಉಪವಾಸಗಳು ಏಕಾದಶ್ಯಾದಿಗಳು ನಿರಂತರ ನನ್ನ ಜೀವನದ ಮಹತ್ತರವಾದ ಸಿದ್ಧಿಗೆ ಕಾರಣ ಅವೆಲ್ಲ ಕೂಡ. ಮನೆಗೆ ಪಾದಕ್ಕೆ ಬಂದ್ರು, ಗರ್ಭಿಣಿ ಆದ್ರು, ಹೆತ್ತಲು, ಗರ್ಭದಲ್ಲಿ ಆಚಾರ್ಯ ಇರಲೇ ಇಲ್ಲ, ಹುಟ್ಟಬೇಕಾದ್ರೆ ಪ್ರವೇಶ ಮಾಡ್ತಾರಷ್ಟೇ. ಗರ್ಭವಾಸವಿಲ್ಲದೆ ಜನನ ಮಾಡಿದ್ದ ಆಚಾರ್ಯ ವೈಶಿಷ್ಟ್ಯ. ಬಡಿತಾ ಸೂಕ್ತ ಹೇಳ್ತದೆ, ಅಹಿಂಸಮಾನ ಉರ್ವಿಯಾ ವಿವಾವೃಧೇ. ಗರ್ಭದಲ್ಲಿ ಯಾವ ಹಿಂಸೆ ಇದ್ರೆ ಹಿಂಸೆ ಆಗಲಿಕ್ಕೆ ಅವರಿಗೆ ಅವತಾರ ಮಾಡಿ ಬಂದರೆ ಇದು ಮ್ಯಾಜಿಕ್ ಇದು ಅಂದ್ರೆ ಈ ಸ್ವಾರಸ್ಯ. ಆಚಾರ್ಯರು ಗರ್ಭವಾಸವಿಲ್ಲದೆ ಅವತಾರ ಮಾಡಿದ್ರು. ಈ ಯಾಕೆ ಅದು ಒತ್ತು ಕೊಟ್ಟು ಹೇಳ್ತೀರಿ ಅಂತ ಪ್ರಶ್ನೆ. ಅವರು ಯಾಕೆ ಗರ್ಭವಾಸವನ್ನು ಹೊಂದಬಾರದು ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಕೃಷ್ಣಾವರ್ತಮಾನದಲ್ಲಿ ಬರೀತಾರೆ, ಯಾರು ದೇವರನ್ನು ಆರಾಧನೆ ಮಾಡ್ತಾರೋ ಅವನು ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ, ಅಂದ್ರೆ ಗರ್ಭವಾಸ ಇಲ್ಲ ಅಂತ ಅರ್ಥ. ದೇವರ ಮಹಿಮೆ ತಿಳ್ಕೊಂಡವನು ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ. ಇವರು ಗುರುಗಳು ಆಚಾರ ಹೇಳ್ತಾರೆ ಈ ಮಾತನ್ನ. ಆಗ ಅವ್ರು ತೋರಿಸ್ಬೇಕೀಗ, ಅಲ್ಲ ಸ್ವಾಮಿ ನೀವೇ ಹುಟ್ಟಿ ಬಂದಿದ್ದೀರಿ, ನಮಗೇನು ನೀವು ಅನುಗ್ರಹ ಮಾಡ್ತೀರಿ ಅಂತ ಕೇಳಿದ್ರೆ, ಯಾರು ಹೇಳ್ತಾರಲ್ಲ ಡಾಕ್ಟ್ರಿ ಎರಡೆರಡು ಕಾಣುತ್ತೆ ಅಂತ ಕೇಳಿದ್ರೆ ಅವನಿಗೆ ನಾಲ್ಕಾರು ಕಾಣುತ್ತೆ ಡಾಕ್ಟ್ರಿ ಪಾಪ ಅಂದ್ರೆ ಪೇಷಂಟ್ ವರ್ಸ್ ಆ್ಯಂಡ್ ಡಾಕ್ಟರ್ ಹಾಗಾಗಿಬಿಟ್ಟಿದ್ದಾರಪ್ಪ, ಏನ್ ಮಾಡಬೇಕು ಆ ರೀತಿ ಇದ್ರೆ ಏನ್ ಮಾಡ್ಬೇಕು. ಅದಕ್ಕೆ ಆಚಾರ್ಯರು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಇವತ್ತು ಎಷ್ಟು ಹೇಳಿದ್ದೇನೆ ಮಾತನ್ನ, ಇರುವೆ ಕೂಡ ಕೊಲ್ಲ ಹೊಟ್ಟಿ ಕೇಳಕ್ ಹೋದ ಅಂಡೆಗೆ ಪಾಪ ಏ ಇದೆ ಅಂತ ಕೊಟ್ಟ ರಿಸೆಪ್ಟ್ ಕೊಡ್ತಾ ಇದ್ದಾರೆ. ಜಾ ಬಡ ಬಡ ಜಾರಿಸ್ತಾ ನೋಡ್ತಾ ಇದ್ರೆ ತುಂಬಾ ಇರುವೆ ಬೇಕಾಗಿ ಇರುವೆ ಕೊಲ್ಲ ಹೊಟ್ಟಿ ಆದ್ರೆ ತುಂಬಾ ಇರುವೆ ತಗೊಂಡೋದ್ರೆ ಎಷ್ಟು ಅಡ್ಡ ಇರ್ಬೇಕು ಲೆಕ್ಕ ಹಾಕಿ ನೋಡೋಣಂತ. ಸಕ್ಕರೆ ಅದು ಇರುವೆ ಅಲ್ಲ, ಇರುವೆ ಕೊಲ್ಲ ಹೊಟ್ಟಿ ಸಕ್ಕರೆ ಆಗ್ತದೆ ಅಷ್ಟೇ. ಅಂದ್ರೆ ಹೇಳೋ ಗುರುಗಳಿಗೆ ಗರ್ಭವಾಸಾದಿಗಳಿದ್ರೆ ನಾವೇ ಫಾಲೋ ಮಾಡಕ್ ಬರ್ತದೆ ಅದನ್ನ ಸಾಧ್ಯ. ನಮ್ಮ ಗುರುಗಳು ಕಷ್ಟಪಡ್ತಾರೆ ಅಂತ ಗೊತ್ತಾದ್ರೆ ಅವರಿಂದ ನಮಗೆ ಉಪಯೋಗ ಆಗೋ ಗ್ಯಾರಂಟಿ ಇಲ್ಲ. ಡಾಕ್ಟ್ರೇ ಅವನೇ ಪೇಷಂಟ್ ಆದ್ರೆ ನಮ್ಗೆ ಏನ್ ಟ್ರೀಟ್ಮೆಂಟ್ ಕೊಡ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಗರ್ಭವಾಸವಿಲ್ಲದ ಜನ ಯಾತಕ್ಕೆ ಅಂದ್ರೆ ನಮ್ಮ ಗರ್ಭವಾಸವನ್ನು ತಪ್ಪಿಸ್ಲಿಕ್ಕೋಸ್ಕರ ಅವ್ರು ಬಂದಿರೋದ್ರಿಂದ ಅವ್ರು ಇಲ್ಲ ಅಂತ ಬಂದು ನಾವು ಕನ್ಫರ್ಮ್ ಮಾಡ್ಕೋಬೇಕಾಗ. ಅದರಿಂದ ಸಂಪೂರ್ಣ ಲಕ್ಷಣ ಕ್ಷಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿ ರಾಜೋ ನಿಷ್ಕಾಶಯನ್ ಪರಮಸೌ ಭಗವಾನ್ ವಿವೇಶ. ಅಲ್ಲಿದ್ದ ಜೀವನ ಹೊರಗಾಗಿ ತಾವು ಎಂಟರ್ ಆದರಂತೆ. ಎಂಥ ಸಾಮರ್ಥ್ಯ ಅವರು! ಇದನ್ನ ಯೋಚನೆ ಮಾಡಿದರೆ ಮಧ್ವಾಚಾರ್ಯರ ಸಿದ್ಧಿ ಪೂರ್ಣ ಸಿದ್ಧಿ. ಇಡೀ ಅವ್ರ ಬದ್ಧವಿಜಯ ಓದಿಬೇಕಾದ್ರೆ ಎಷ್ಟೇ ದೊಡ್ಡವ್ರಿಗೆ ಒಂದು ಮಾತು ಕೇಳ್ತೇವೆ, ಸ್ವಲ್ಪ ಕಷ್ಟಪಟ್ಟರು ಒಂದು ಮಾತು ಬರೋದು. ಎಷ್ಟೋ ಮಧ್ವಾಚಾರ್ಯರ ಬಗ್ಗೆ ತುಂಬಾ ಕಷ್ಟಪಟ್ಟರು, ಪಾಪ ಮನೆಗೆ ಕೂಡ ಅಚೀವ್ ಸಮಥಿಂಗ್ ಅಂತ ಹೇಳಿದೆ. ಆಚಾರ್ಯ ಜೀವನದಲ್ಲಿ ಕಷ್ಟಪಟ್ಟಿದ್ದು ಒಂದು ಗಳಿಗೆ ಕೂಡ ಇಲ್ಲ. ಯಾವ ಕ್ಷಣದ ಕಷ್ಟದ ಹೆಸರೇ ಇಲ್ಲ. ಆಟ ಆಡ್ಲಿ, ಊಟ ಓಡಾಡ್ಲಿ, ಗ್ರಂಥ ಬರೀಲಿ, ಸಂಚಾರ ಮಾಡ್ಲಿ, ಪ್ರಾಬ್ಲಮ್ಗಳೇ ಇಲ್ಲ ಅವ್ರಿಗೆ. ಎಂಟ ಪದ್ವಿಗೆ ಓದಿರ್ಬೇಕಾದ್ರೆ ನೋಡಿ ಇಲ್ಲಿ ಆಚಾರ್ಯ ಕಷ್ಟಪಟ್ಟು ಯಾರೋ ತೋರಿಸಿ ನೋಡೋಣಂತೆ. ಎಲ್ಲೆಲ್ಲಿ ಬೇರೆ ಬೇರೆ ಉದ್ದಕ್ಕೂ ತೋರಿಸ್ಬೋದು, ಇವರು ಎಷ್ಟೆಷ್ಟು ಕಷ್ಟ ಉದ್ದಕ್ಕೂ ತೋರಿಸ್ಬೋದು. ಅದಕ್ಕೆ ಆನಂದ ತೀರ್ಥ ಅಂತ ಕರೆ. ಆನಂದ ತೀರ್ಥರೆಂಬ ಅರ್ಥೆಯ ಹೆಸರುಳ್ಳ ಗುರುಮಧ್ವ ಮುನಿರಾಯ. ಆನಂದ ತೀರ್ಥರು ಅಂದ್ರೆ ಅವ್ರು ಅಷ್ಟು ಆನಂದವಾಗಿ ಇದ್ದವರು ಆನಂದ ಕೊಡ್ತಾರೆ. ಇವತ್ತು ರಾಮಾಯಣದಲ್ಲಿ ರಾಮದೇವರು ಕಷ್ಟಪಡ್ತಾರಾ? ಇಲ್ಲವೇ ಇಲ್ಲ. ಹನುಮಂತ ಕಷ್ಟಪಡ್ತಾನ? ಇಲ್ಲ. ಇಲ್ಲಿ ಆಚಾರ್ಯ ಕಷ್ಟಪಡ್ತಾರ? ಕಷ್ಟದ ಹೆಸರೇ ಇಲ್ಲ. ಆದ್ರೆ ನಮಗೆ ವಿಶ್ವಾಸ ಬರುತ್ತೆ, ಅದು ನಿಜವಾದ ಸಂಖ್ಯೆ ಬರೋ ಹಾಗೆ. ನಿಜವಾದ ಅರ್ಥದಲ್ಲಿ ಮಧ್ವಾಚಾರ್ಯರು ಆಟ ಆಡ್ತಾರೆ. ದೊಡ್ಡ ದೊಡ್ಡ ಬಂಡೆ, ತಾಯಿ ಹೇಳಿದ್ರಂತೆ ಇನ್ನೂ ಇದಾಗಿಲ್ಲ, ಅವತಾರ ಮಾಡ್ತಿರ್ಲಿಕ್ಕೆ ದೇವತೆಗಳು ಪುಷ್ಪವೃಷ್ಟಿ ಸುರಿಸಿದ್ರಂತೆ. ದೇವರೊಂದು ಹೋಗಿ ಮೊಳಗಿದ್ವಂತಾಗ್ಲಿ. ಆಮೇಲೆ ಮಧ್ಯೆ ಕರ್ಕೊಂಡ್ ಬರ್ತಾ ಇದ್ದಾರೆ ಆಚಾರ್ಯರನ್ನ, ಉಡುಪಿ ಒಪ್ಪಿಸಿದ್ದಾರೆ. 3 ತಿಂಗಳಾದ ಮೇಲೆ ದೇವ್ರ ಗುಡಿ ಕರ್ಕೊಂಡು ಹೋಗೋದು ಪದ್ಧತಿ. ಅದಕ್ಕೆ ಅವ್ರು ಅನಂತೇಶ್ವರ ಸೇವೆ ಮಾಡಿದ್ದಕ್ಕೆ ಹುಟ್ಟಿದ್ದು ಕೂಸು ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟು ರಾತ್ರಿ ಉತ್ಸವ ಎಲ್ಲ ಭೂಷಣ ಹೊರಟಿದ್ದಾರೆ. 4-5 ಕಿಲೋಮೀಟರ್ ನಡಿಬೇಕು. ಅಲ್ಲಿ ಬೆಂಗಳೂರಲ್ಲಿ ನಡೆಯೋದೇ ಕಷ್ಟ ಆಯ್ತು. ಅಲ್ಲೇ ನಡೀತಾರೆ, ದೊಡ್ಡ ಕಾಡು ಅದು, ಒಂದು ಭಯಂಕರ ಕಾಡು. 2 ನದಿ ಬೇರೆ ಕ್ರಾಸ್ ಮಾಡಬೇಕು, ಚಿಕ್ಕ ಚಿಕ್ಕ ನದಿಗಳನ್ನ ಹೋಗ್ತಾರೆ. ಮಧ್ಯರಾತ್ರಿ ಬಂದಾಗ ದೊಡ್ಡ ಒಂದು ಪಿಶಾಚಿ ಅವ್ರು ಪೀಡಿಸಿ ಬಿಡ್ತಂತೆ. ಆ ಗುಂಪಿನಲ್ಲಿ ಒಂದು ರಕ್ತ ಕಾಡಿ ತಪ್ಪಂತ ಬಿದ್ದಂತೆ. ಪಾಪ ಎಲ್ಲ ನೋಡ್ತಾರೆ. ಈ ಪೀಡೆ ಪಿಶಾಚಿಗಳು ಯಾವಾಗಲೂ ಅಟ್ಯಾಕ್ ಮಾಡೋದು ಚಿಕ್ಕವನ್ನ, ಚಿಕ್ಕವನ್ನ ಅಟ್ಯಾಕ್ ಮಾಡ್ತಾರೆ. ಅಲ್ಲಿದ್ದವ್ರು ಎತ್ತಿ ಹೆಂಗೆ ಅಂದ್ರೆ ಮಧ್ವಾಚಾರ್ಯನೇ ಚಿಕ್ಕ ಕೂಸು, 3 ತಿಂಗಳು ಕೂಸು. ಹುಡುಗರೆಲ್ಲ ನಡ್ಕೊಂಡ್ ಬರ್ತಿದ್ದಾರಲ್ಲ ದೊಡ್ಡವರವರೆಲ್ಲ ಕೂಡ. ಅವ್ರು ಅಂದ್ಕೊಂಡಿರ್ತಾರೆ, ನಮ್ಮ ಪುಣ್ಯ ಈ ಮಗುವನ್ನ ಏನೂ ಮಾಡಲಿಲ್ಲ ಪಿಶಾಚಿ ಅಂತ ಅನ್ಕೊಂಡಿರಂತೆ. ಪಾಪ ಆಗ ಪಿಶಾಚಿ ಎಂಟರ್ ಆಯ್ತಂತೆ. ಯಾವನ ಬಿಡಿಸಿತ್ತಲ್ಲ, ಎಂಟರ್ ಹೇಳ್ತಾ ಇದೆ ನೋಡಿ, ಇದು ಮಧ್ಯರಾತ್ರಿಯ ಸಮಯ, ನಮ್ಮ ಕಾಲ ಅಸ್ಮದ್ವಿಹಾರ ಸಮಯೋಪಗತ ಸಮಗ್ರ. ನಮ್ಮ ಕಾಲ ಇದೆ, ನಮ್ಮ ಜಾಗ, ನಮ್ಮ ಕಾಲ. ನೀವೆಲ್ಲ ಬಂದಿದ್ದೀರಿ, ನಿಮ್ಮನ್ನೆಲ್ಲ ಕಾಲ ಮಾಡಿಸಿಬಿಟ್ಟಿದ್ದೆ ಅಂತ ಹೇಳ್ತಾರೆ. ನಿಮ್ ಗತಿಯೆಲ್ಲ ಮೂರೋಗ್ತಿತ್ತು, ಆದ್ರೆ ಉಳ್ಕೊಂಡಿದ್ದೀರಿ ನೀವೀಗ. ಯಾಕೆ ಗೊತ್ತಾ? ನಿಮ್ಮನ್ನು ಒಬ್ರು ಕಾಪಾಡಿದ್ದಾರೆ, ನೀವು ಉಳ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಎಚ್ಚೆತ್ತಿ ಗುಪ್ತಿ ರಹಿತಾನ್ ಅಲಭಸ್ತಿ ಹಂತುಂ ಲೋಕೇಶ್ವರ ಸಮತ ಬಾಲತಮ ಇಲೇತಿ. ಯಾರಿಂದ ಉಳ್ಕೊಂಡಿದ್ದೀರಿ ಗೊತ್ತಾ? ಮಗು ಇದೆಯಲ್ಲ, ಮಗುವಿನಿಂದ ನೀವು ಕಮ್ಮಿ ಬದುಕಿದ್ದೀರಿ. ಆ ಮಗು ನಿಮ್ಮಲ್ಲೆಲ್ಲ ಹೋಗಿದ್ರೆ ಎಲ್ಲ ಕೊಂದ ಹಾಕಿ ಬಿಡ್ತಿದ್ದೀರಿ. ಅವ್ರಿಗೆ ಆಗ ಗೊತ್ತಾಯ್ತಂತೆ, ಓಹೋ ಈ ಬಹು ಬಡದಿ ಉಳಿದಿದ್ದು ನಮ್ ಪುಣ್ಯ ಅಂತ ತಿಳ್ಕೊಂಡಿದ್ರು. ಈ ತಿಳ್ಕೊಂಡ್ರಂತೆ ತಾವು ಉಳಿದಿದ್ದ ಮಗುವಿನ ಪುಣ್ಯ ಅಂತ ಗೊತ್ತಾಯ್ತಂತೆ. ಇದು ನಮ್ಮ ಜೀವನದಲ್ಲಿ ದೊಡ್ಡ ವೈಶಿಷ್ಟ್ಯ. ಮನೆಯಲ್ಲಿ ಸರೋವರ ಇಟ್ಕೊಳ್ಳಿ, ನಾವು ಬದುಕ್ತೇವೆ. ನಾವು ಹಾಗಲ್ಲ, ನಮ್ಮಿಂದ ಸರೋವರ ಬದುಕಿದೆ ಅಂತ ನಮ್ ಕಾನ್ಸೆಪ್ಟ್. ಬಾರಿ ಮೂರ್ಖರು ನಾವೆಲ್ಲ ಕೂಡ. ಮನೇಲಿ ಇಟ್ಕೊಳ್ಳಿ, ಎಷ್ಟು ಮೊತ್ತ ಇದೆ ಗೊತ್ತಾದ್ರೆ ಸರೋವರದೊಳಗೆ? ಮುಂದೆ ಸಾಧ್ಯ ಇಲ್ಲ. ಬರೀ ತಂತ್ರಸಾರ ಒಂದರಲ್ಲೇ 72 ಮಹಾಮಂತ್ರಗಳು ಹೇಳಿರ್ತಾರೆ. ಬರೀ ಇದರೊಳಗೆ ಭಗವಂತ 72,000 ರೂಪಗಳನ್ನು ಐತರೇಯ ಭಾಷೆಯಲ್ಲಿ ಹೇಳ್ತಾರೆ ಆಚಾರ್ಯ. ಸರೋವರ ಮನೆಯಲ್ಲಿ ಇತ್ತು ಅಂದ್ರೆ ಪರಮಾತ್ಮನ ಕೋಟ್ಯಂತರ ರೂಪ ಮನೆಯಲ್ಲಿ ಇದ್ದಾರೆ ಲೆಕ್ಕ. ಒಂದು ಟಿವಿ ಇದೆ, 2 TV ಇದೆ ಅಂತ ಯೋಚನೆ ಮಾಡ್ತಾರೆ. ಭಗವದ್ ರೂಪ ಎಷ್ಟಿದೆ? 0. ಟಿವಿಗಳು 1,000 ಇದ್ರು ನೀವು ಏನೋ ನೋಡ್ತೀರಿ ಹೊರತು ಪರಮಾತ್ಮನ ರೂಪಗಳಿರುತ್ತೆ. ಪರಮಾತ್ಮ ಡೈರೆಕ್ಟ್ ಅವರು ಸಾನಿಗ್ರಾಮದಲ್ಲಿ ಸನ್ನಿಧಾನ ಇಟ್ಟಿದ್ದಾರಲ್ಲ, ಅದಕ್ಕಿಂತ ಜಾಸ್ತಿ ಸನ್ನಿಧಾನ ಇರೋದು ಸರೋವರ ಗ್ರಂಥಗಳು. ಜನಕ್ಕೆ ಗೊತ್ತಿಲ್ಲ ಅದು. ಅದಕ್ಕಿಂತ ಜಾಸ್ತಿ ಸನ್ನಿಧಾನ ಇದೆ ಅಂದ್ರೆ ಅದಕ್ಕೆ ಅಭಿಷೇಕ ಮಾಡಕ್ ಹೋಗ್ಬಾರ್ದು. ಮತ್ತೆ ಅದು ಪಂಚಾಮೃತ ಮಾಡಿಬಿಡೋದು, ಯಥಾ ಪ್ರಕಾರ ಪುತ್ರಿ ಅದು ಹೋಗಿಬಿಡುತ್ತದೆ. ಅದು ಆ ಥರ ಪೂಜೆ ಮಾಡಬಾರ್ದು. ಅದಕ್ಕೆ ಓದೋದೇ ಪೂಜೆ, ಮಂಗಳಾರತಿ ಎತ್ತದೇ ಪೂಜೆ, ವ್ಯಾಸ ಪೂಜೆ ಮುಗಿದಿದೆ. ಮತ್ತೆ ಅಧ್ಯಯನ ಶುರು. ಈಗ ವರ್ಷಕ್ಕೆ ಅಧ್ಯಯನ ಇಲ್ಲದ್ರೆ ಮೂರೇ ದಿವಸ. ಮೂರೇ ಆವಾಹನೆ ದೇವಿಂ ಶ್ರವಣೇನೆ ವಿಸರ್ಜೆಯೇ. ಮಂಗಳವಾರ ಬಂದೆ, ಆವಾಹನೆ ಆಯಿತು. ಬುಧವಾರ ಗುರುವಾರ ಮುಗಿತು. ನಿನ್ ಶುಕ್ರವಾರ ಶುರು. 2.5 ದಿವಸ ವರ್ಷಕ್ಕೆ 2.5 ದಿವಸ ಮಾತ್ರ ಪಾಠ ಬಿಡಬೇಕು. ನಾವು 2.5 ದಿವಸ ಕೂಡ ಓದಿರಲಿಲ್ಲ. ಇದು ಆಸೆ ವರ್ಷದಲ್ಲಿ 2.5 ದಿವಸ ಕೂಡ ಓದಿರಲಿಲ್ಲ ಅಂದ್ಮೇಲೆ ನೀನು ಮೊತ್ತದಿಗೆ ಲೆಕ್ಕ ಹಾಕಿ ನೋಡಂತೆ. ಈ ಒಂದು ವರ್ಷದ ಸಿಲೆಬಸ್ ಕೋರ್ಸ್ಗೆ ಒಂದೇ ದಿವಸ ಅಟೆಂಡ್ ಆಗಿಬಿಟ್ರೆ ಪಾಠ ಬಿಡ್ತಾನ ಅವನು? ಸಾಧ್ಯ ಇಲ್ಲ. ಒಂದ್ ದಿವಸ ಅಟೆಂಡ್ ಆಗದೆ ಇದ್ದ ಗುಂಪಿ ಸೇರ್ತೇವೆ ಅಷ್ಟೇ. ಆಚಾರ್ಯರು ಅಂದ್ರೆ ಭಾರಿ ದೊಡ್ಡವರು. ಅವ್ರ ಹತ್ರ ಇದ್ರೆ ನಮಗೆ ಸೋಲಿಲ್ಲ. ಜನ್ಮಾದಿ ವ್ಯಾಧಿ ಉಪಾಧಿ ಮತ್ತೆ ದೊಡ್ಡವರಾಗಿಲ್ಲ. ಇನ್ನೂ ಕೂಡ ಚಿಕ್ಕ ಮಗು, 3 ತಿಂಗಳು ಕೂಸು, ಹತ್ರ ಇದ್ದಾರೆ ಎಲ್ಲ ಬದುಕಿದ್ರು. ಅದರಿಂದ ಆಚಾರ ಗ್ರಂಥ ಸಣ್ಣ ಗ್ರಂಥವಾದ್ರೂ ಪರವಾಗಿಲ್ಲ, ದೊಡ್ಡ ಗ್ರಂಥ ಆದ್ರೂ ಪರವಾಗಿಲ್ಲ. ನಾವು ಓದಬೇಕಲ್ಲ, ನಾವು ಬುದ್ಧಿವಂತರು. ಮನೇಲಿ ಇಟ್ಕೊಂಡ್ಬಿಟ್ರೆ ಸಾಕಲ್ಲ, ಮನಸ್ಸಿನ ಇಟ್ಕೋಬೇಕಲ್ಲ. ಓದಿಬಿಟ್ಟು ಪನ್ನಣ ಮಾಡಬೇಕು. ಸಂಬರ ಗಂಗಾ ಚುಂಬಿತ ಪಾದ ಪದತರ ವಿದಲಿತ ಗುರುತರ ಶಕಟ ಕಾಲಿಯರಾಗ ಕ್ಷೀರ ನಿಹಂತ. ಎಷ್ಟು ಒಳ್ಳೆ ಮಾತುಗಳು. ಎರಡೇ ಶ್ಲೋಕ ಕೃಷ್ಣನ ಕಥೆಯನ್ನ ಹೇಳ್ತಿದ್ದ. ಪಾಂತಸ್ಮಾನ್ ಪುರುಹೂತ ವೈರಿ ಬಲವ. ಎರಡೇ